ಶ್ರೀಗುರುಭ್ಯೋ ನಮಃ ಹರಿ ಓಂ ವೃತ್ತಂ ವ್ಯಾಪ್ತಂ ಸ್ವಗುಣಗಣಕೋ ದೇಶತಃ ಕಾಲತಶ್ಚ ಭೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದಧದಧಿಕಂ ಬ್ರಹ್ಮನಾರಾಯಣಾಕ್ಷಂ ಭೂಷಾರತ್ನಂ ಭುವನವಲಯಸ್ಯಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯಾಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಆಪಾದಮೌಲಿಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ ಶ್ರೀಕೃಷ್ಣ ಅರ್ಜುನನಿಗೆ ಜೀವನಿತ್ಯತ್ವವನ್ನು ಉಪದೇಶ ಮಾಡ್ತಾ ಇದ್ದ. ಯಾವ ಕಾರಣದಿಂದಲೂ ಕೂಡ ಜೀವ ನಾಶ ಆಗುವುದಿಲ್ಲ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನಚೈನಂ ಕ್ಲೇದಯಂತೆ ಆಪೋ ನ ಶೋಷಯತೆ ಮಾರುತಃ. ಶಸ್ತ್ರಾಸ್ತ್ರಗಳು ಇವನನ್ನು ಛೇದ ಮಾಡೋದಿಲ್ಲ, ಜೀವನನ್ನು ಬೆಂಕಿ ಸುಡೋದಿಲ್ಲ, ನೀರು ಕೊಳಿಸೋದಿಲ್ಲ, ಗಾಳಿ ಒಣಗಿಸೋದಿಲ್ಲ. ಛೇದನಕ್ಕೆ ದಾಹಕ್ಕೆ ಇವನು ಅನರ್ಹನಾಗಿದ್ದಾನೆ, ಅದರ ಯೋಗ್ಯತೆಯೇ ಅವನಲ್ಲಿಲ್ಲ. ಪರಮಾತ್ಮನ ಪ್ರತಿಬಿಂಬಭೂತನಾಗಿದ್ದಾನೆ. ಆದ್ದರಿಂದ ನೀನು ಜೀವನ ವಿಷಯದಲ್ಲಿ ಶೋಕ ಪಡಬೇಡ. ಇನ್ನು ದೇಹ ನಾಶ ಆಗ್ತದೆ ಅಂತ ದುಃಖ ಪಡೋದಾದರೆ, ಜಾತಶ್ಚಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಶ್ಯ ಚ ತಸ್ಮಾದ ಅಪರಿಹಾರ್ಯರ್ಥೇ ನತ್ವಂ ಶೋಚಿತು ಅರ್ಹಸಿ. ಹುಟ್ಟಿದವನಿಗೆ ಮರಣ ನಿಶ್ಚಿತ, ಹಾಗೆ ಮೃತನಾದವನು ಮತ್ತೊಂದು ದೇಹ ಪಡ್ಕೊಂಡು ಹುಟ್ಟುತ್ತಾನೆ. ಇದಕ್ಕೆ ಪರಿಹಾರವೇ ಇಲ್ಲ. ಅಪರಿಹಾರ್ಯವಾಗಿರತಕ್ಕಂಥ ಈ ವಿಷಯದಲ್ಲಿ ನೀನು ದುಃಖ ಪಡಲಿಕ್ಕೆ ಕಾರಣ ಇಲ್ಲ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ. ಎಲ್ಲಿಂದ ಬಂದಿದ್ದಾನೆ ಅಂತ ಯಾರಿಗೂ ಹೇಳಲಿಕ್ಕಾಗೋದಿಲ್ಲ, ಎಲ್ಲಿ ಹೋಗಿ ಸೇರ್ತಾನೆ ಅಂತಲೂ ಹೇಳಲಿಕ್ಕಾಗೋದಿಲ್ಲ. ಅವ್ಯಕ್ತದಿಂದ ಬಂದಿರ್ತಾನೆ, ಅವ್ಯಕ್ತಕ್ಕೆ ಹೋಗಿ ಸೇರ್ತಾನೆ. ಅಂಥ ಬಂದಲ್ಲಿಗೆ ಹೋಗಿ ಸೇರ್ತಕ್ಕಂಥ ಜೀವನ ಬಗ್ಗೆ ಯಾಕೆ ವ್ಯಥೆ ಪಡಬೇಕು? ಅವನ ಬಿಂಬಭೂತನಾಗಿರ್ತಕ್ಕಂಥ ಪರಮಾತ್ಮ ಅವನನ್ನು ತಿಳ್ಕೊಳ್ತಕ್ಕಂಥವರು ಬಹಳ ದುರ್ಲಭರಾಗಿದ್ದಾರೆ. ಹೀಗೆ ಜೀವನ ನಿತ್ಯತ್ವವನ್ನೆಲ್ಲ ಉಪದೇಶ ಮಾಡಿ ಮತ್ತು ಕ್ಷತ್ರಿಯನಾದ ನೀನು ನಿನ್ನ ಧರ್ಮ ವಿಚಾರ ಮಾಡು. ನಿನಗೆ ಯುದ್ಧ ಅಂತ ಅನ್ನೋದು ಅದು ಧರ್ಮಕ್ಕೆ ಸಾಧನ, ಪಾಪಕ್ಕೆ ಸಾಧನ ಅಂತ ನೀನು ಭಾವಿಸ್ತಾ ಇದ್ದಿ. ಧರ್ಮ್ಯಾಧಿ ಯುದ್ಧಾತ್ ಶ್ರೇಯೋನ್ನತ ಕ್ಷತ್ರಿಯಸ್ಯ ನೈವಿದ್ಯತೆ. ಕ್ಷತ್ರಿಯನಾದ ನಿನಗೆ ಈ ಯುದ್ಧವೇ ಶ್ರೇಯೋ ಮಾರ್ಗ, ಇದನ್ನು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ. ಇದರ ಭಗವದಿಚ್ಛೆಯಿಂದ ಈ ಯುದ್ಧ ನಿನ್ನ ಪಾಲಿಗೆ, ಧರ್ಮ ಯುದ್ಧ ನಿನ್ನ ಪಾಲಿಗೆ ಬಂದು ಒದಗಿದೆ. ಸ್ವರ್ಗದ್ವಾರಂ ಅಪಾವೃತಂ, ಸ್ವರ್ಗದ ಬಾಗಿಲು ತೆಗೆದಿಟ್ಟಂತೆ. ಎಷ್ಟೋ ಜನ ಕ್ಷತ್ರಿಯರು ಈ ರೀತಿ ಧರ್ಮ ಸ್ಥಾಪನೆ ಮಾಡತಕ್ಕಂಥ ಯುದ್ಧವನ್ನು ಪಡೆಯೋದು ಬಹಳ ದುರ್ಲಭ. ಅಂಥ ಉತ್ತಮವಾದ ಪ್ರಸಂಗ ನಿನಗೆ ಬಂದು ಒದಗಿದೆ. ಇಂಥ ಯುದ್ಧವನ್ನು ನೀನು ಮಾಡಲಿಲ್ಲ ಅಂತ ಆದರೆ ಧರ್ಮಭ್ರಷ್ಟನೂ ಆಗ್ತಿ, ಕೀರ್ತಿಯನ್ನು ಕೂಡ ಕಳ್ಕೊಂಡು ಆವಾಗ ನಿನಗೆ ಪಾಪ ಬರ್ತದೆ, ಅಕೀರ್ತಿ ಉಂಟಾಗ್ತದೆ. ಸಂಭಾವಿತಶ್ಚ ಚಾಕೀರ್ತಿ ಮರಣಾದತಿರಿಚ್ಯತೆ, ಸಂಭಾವಿತನಾದಂತಹ ನಿನ್ನಂಥವನಿಗೆ ಅಕೀರ್ತಿ ಬಂದರೆ ಅದು ಮರಣಕ್ಕಿಂತಲೂ ಕೂಡ ಘೋರವಾದ ಆಪತ್ತು. ಭಯಾದ್ರಣಾದುಪರತಂ ಅಂಶ್ಯಂತೆ ತ್ವಾಂ ಮಹಾರಥಾಹ ಯಶಾಂಚತ್ವಂ ಬಹುಮತೋ ಭೂತ್ವಾ ಯಾಚಿಸಿ ಲಾಘವಂ. ಮಹಾರಥರಾದ ಅನೇಕ ರಾಜಋಷಿಗಳು ನಿನ್ನನ್ನು ಬಹುಮಾನದಿಂದ ನೋಡ್ತಾ ಇದ್ರು, ಈಗ ನೀನು ಹೆದರಿ ರಣರಂಗದಿಂದ ಅದಕ್ಕೆ ಬೆನ್ನು ಹಾಕಿ ಹೋದವನು ಅಂತ ನಿನ್ನ ಬಗ್ಗೆ ಆಡಿಕೊಳ್ತಾರೆ. ಅವರೆಲ್ಲರ ಮಧ್ಯದಲ್ಲಿ ನೀನು ಲಘುವಾಗಿ ಬಿಡ್ತಿ. ಅವಾಚ್ಯವಾದಾಂಶ್ಚ ಬಹುವನ್ ವದಿಷ್ಯಂತಿ ತವಾಹಿತಾಹ. ನಿಂದಂತಸ್ತವ ಸಾಮರ್ಥ್ಯಂ ತಥೋ ದುಃಖತರನ್ನು ಕಿಂ. ಪಾಪ ಬರ್ತದೆ ಅಂತ ನೀನು ಯುದ್ಧದಿಂದ ವಿಮುಖನಾಗ್ತಾ ಇದ್ದಿ, ಆದರೆ ನಿನ್ನ ಶತ್ರುಗಳು ಆಡಬಾರ್ದು ಮಾತಾಡ್ತಾರೆ, ನಿನಗೆ ಸಾಮರ್ಥ್ಯ ಇಲ್ಲ ಅಂತ ಅಂದ್ಕೊಳ್ತಾರೆ, ನೀನು ದುರ್ಬಲ ಅಂತ ಅಂದ್ಕೊಳ್ತಾರೆ. ಇದಕ್ಕಿಂತ ದುಃಖ ಏನು? ಅದರಿಂದ ಯುದ್ಧ ಮಾಡು. ಹತೋವಾ ಪ್ರಾಪ್ಸಿಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೇ ಮಿಹಿಂ. ನೀನು ಒಂದು ವೇಳೆ ಯುದ್ಧದಲ್ಲಿ ಮಡಿದ್ರೆ ನಿನಗೆ ಸ್ವರ್ಗ ಸಿಗ್ತದೆ, ನೀನು ಗೆದ್ರೆ ಈ ಭೂಮಿ ನಿಂದಾಗ್ತದೆ. ತಸ್ಮಾದ ಉತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ. ಅದರಿಂದ ಯುದ್ಧ ಮಾಡಬೇಕು ಅಂತ ನಿರ್ಧಾರ ಮಾಡಿ ಎದ್ದೇಳು, ರಥದಲ್ಲಿ ಕೂತಿದ್ದೆ ಎದ್ದೇಳು. ಸುಖ ದುಃಖೇ ಸಮಯ ಕೃತ್ವ ಲಾಭಾಲಾಭವು ಜಯಾಜಯೌ ತಥೋ ಯುದ್ಧಾಯ ಯುಜಸ್ವ ನೈವಂ ಪಾಪಮವಾಪ್ಸಿಸಿ. ಸುಖ ದುಃಖಗಳನ್ನು ಸಮನಾಗಿ ಭಾವಿಸು. ಲಾಭ ನಷ್ಟ ಜಯ ಪರಾಜಯಗಳನ್ನು ಯಾವುದೇ ಬಂದರೂ ಕೂಡ ದ್ವಂದ್ವವನ್ನು ಸ್ವಾಗತ ಮಾಡಿ ನೀನು ಯುದ್ಧಕ್ಕೆ ಸನ್ನದ್ಧನಾಗು, ನಿನಗೆ ಪಾಪ ಬರೋದಿಲ್ಲ ಅಂತ ಇಷ್ಟು ಉಪದೇಶ ಮಾಡಿದ. ಇದಕ್ಕೆ ಸಾಂಖ್ಯ ಅಂತ ಕರೀತಾರೆ. ಏಷಾ ತೇಭಿಹಿತ ಸಾಂಖ್ಯೇ ಬುದ್ಧಿ ಯೋಗೇ ತ್ವಿಮಾಂ ಶೃಣು. ಇದುವರೆಗೆ ನಿನಗೆ ಸಾಂಖ್ಯದ ಬಗ್ಗೆ ತಿಳಿಸಿದ್ದೇನೆ ಅಂತಂದರೆ, ಸಾಂಖ್ಯ ಅಂತಂದರೆ ಸಾಂಖ್ಯಂ ಹಿ ದೈವಂ ಜ್ಞಾನ, ಜ್ಞಾನಂ ಹಿ ದೈವಮುಕ್ತಂ ಅಂತಾರೆ. ಇದುವರೆಗೆ ಸಾಂಖ್ಯವನ್ನು ಬೋಧಿಸಿದ್ದೇನೆ ಅಂತಂದರೆ ಜೀವ ತನ್ನ ಸ್ವರೂಪದ ಬಗ್ಗೆ ತಾನೇನು ತಿಳ್ಕೊಳ್ಬೇಕೋ ಅದನ್ನು ನಿನಗೆ ಹೇಳಿದ್ದೇನೆ. ಜೀವ ತನ್ನ ಸ್ವರೂಪದ ಬಗ್ಗೆ ತಿಳ್ಕೊಳ್ಬೇಕಾದದ್ದು ಮುಖ್ಯವಾಗಿ ತನ್ನ ಅಸ್ವಾತಂತ್ರ್ಯ, ತನ್ನ ಧರ್ಮ ಏನು ಅಂತನ್ನೋದನ್ನು ತಿಳ್ಕೊಳ್ಬೇಕು, ತಾನು ಪರಮಾತ್ಮನ ಪ್ರತಿಬಿಂಬ ಅನ್ನೋದನ್ನು ತಿಳ್ಕೊಳ್ಬೇಕು. ಹರಿಯೊಬ್ಬನೇ ಸ್ವತಂತ್ರ, ನಾವೆಲ್ಲರೂ ನಮ್ಮ ಕರ್ಮದಿಂದಲೇ ನಾವು ಶ್ರೇಯಸ್ಸನ್ನು ಪಡೆಯಬೇಕು. ಇದಿಷ್ಟು ಜೀವ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಅದರಿಂದ ಏಷಾತೆ ಅಭಿಹಿತ ಸಾಂಖ್ಯೇ ಬುದ್ಧಿ ಅಂತಂದರೆ ಜೀವ ಜೀವನ ಜ್ಞಾನಕ್ಕೆ ಸಾಂಖ್ಯ ಅಂತ ಕರೀತಾರೆ. ತನ್ನ ಬಗ್ಗೆ ತಿಳ್ಕೊಳ್ಬೇಕಾದದ್ದನ್ನು ಹೇಳಿ ಆಯ್ತು. ಯೋಗೇ ತ್ವಿಮಾಂ ಶೃಣು ಬುದ್ಧಿಯಾಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಯೋಗ ಅಂತಂದರೆ ಉಪಾಯ, ಜ್ಞಾನೋಪಾಯ. ಇದುವರೆಗೆ ಜೀವನ ಸ್ವರೂಪದ ಜ್ಞಾನವನ್ನು ನಿನಗೆ ಉಪದೇಶ ಮಾಡಿದ್ದೇನೆ. ಮುಂದೆ ಏಳನೇ ಅಧ್ಯಾಯದಿಂದ ಪರಮಾತ್ಮನ ಜ್ಞಾನೋಪದೇಶ ಬರ್ತದೆ. ಆ ಏಳನೇ ಅಧ್ಯಾಯದವರೆಗೆ ಭಗವಂತನ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಏನು ಸಾಧನೆ ಮಾಡಬೇಕು ಅಂತನ್ನೋದು ಇಲ್ಲಿಂದ ಏಳನೇ ಅಧ್ಯಾಯದವರೆಗೆ ಆ ಜ್ಞಾನೋಪಾಯದ ವಿಚಾರ ಬಂದಿದೆ. ಜೀವನ ಜ್ಞಾನ ಇಷ್ಟಕ್ಕೆ ಮುಗಿಸಿದ ಪರಮಾತ್ಮ. ಏಳರಿಂದ ಮುಂದೆ ಹೇಳೋದೆಲ್ಲ ಭಗವಂತನ ಮಹಿಮೆ. ಅವನ ತಿಳುವಳಿಕೆಗೋಸ್ಕರ ಪರಮಾತ್ಮನ ಜ್ಞಾನವನ್ನು ಉಪದೇಶ ಮಾಡ್ತಾರೆ. ಆ ಭಗವಂತನ ಜ್ಞಾನ ಸುಮ್ಮನೆ ಬರೋದಿಲ್ಲ, ಅದಕ್ಕೆ ಪೂರ್ವಭಾವಿಯಾಗಿ ಏನೇನು ಅನುಷ್ಠಾನ ಮಾಡಬೇಕು ಅಂತನ್ನೋದನ್ನು ಆ ಜ್ಞಾನೋಪಾಯವನ್ನು ತಿಳಿಸ್ತಾ ಇದ್ದಾರೆ. ಆದ್ದರಿಂದ ಯೋಗೇತ್ವಿಮಾಂಶೃಣು ಅಂತಂದರೆ ಭಗವಂತನ ಸಾಕ್ಷಾತ್ಕಾರದ ಉಪಾಯ ಏನು ಅಂತನ್ನೋದ್ರ ಬಗ್ಗೆ ಇನ್ನು ಮುಂದಿನ ಮಾತುಗಳು. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಶ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಪರಮಾತ್ಮನ ಜ್ಞಾನದ ಉಪಾಯ ಹೇಳ್ತೇನೆ ಅಂತ ಹೇಳಿ ಪರಮಾತ್ಮ ಶ್ರೀಕೃಷ್ಣ ಮೊದಲು ನಿಷ್ಕಾಮಕರ್ಮದ ಪ್ರಶಂಸೆ ಮಾಡ್ತಿದ್ದಾನೆ. ಅಂದರೆ ಅರ್ಥ ಭಗವಂತನ ಜ್ಞಾನೋಪಾಯ ಅಂತಂದರೆ ನಿಷ್ಕಾಮಕರ್ಮವೇ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಉಪಾಯ. ಪ್ರತಿಯೊಬ್ಬ ಜೀವನಿಗೆ ಅವನ ಪರಮ ಗುರಿ ಮೋಕ್ಷ. ಆ ಮೋಕ್ಷ ಆಗಬೇಕಾದ್ರೆ ಭಗವಂತನ ಸಾಕ್ಷಾತ್ಕಾರ ಆಗಬೇಕು. ಸಾಕ್ಷಾತ್ಕಾರದ ಉಪಾಯ ನಿಷ್ಕಾಮಕರ್ಮ, ಜ್ಞಾನದ ಉಪಾಯ ನಿಷ್ಕಾಮಕರ್ಮ. ಆ ನಿಷ್ಕಾಮಕರ್ಮವನ್ನೇ ವೇದ ಹೇಳ್ತಾ ಇರೋದು. ನಿಷ್ಕಾಮಕರ್ಮ ಬಹಳ ಪ್ರಶಸ್ತ, ಕಾಮ್ಯಕರ್ಮಕ್ಕಿಂತಲೂ ನಿಷ್ಕಾಮಕರ್ಮ ಪ್ರಶಸ್ತ. ಅದೇ ಮೋಕ್ಷದ ಉಪಾಯ, ಜ್ಞಾನೋಪಾಯ ಅಂತ ಹೇಳಿ ಆರಂಭದಲ್ಲಿ ನಿಷ್ಕಾಮಕರ್ಮದ ಪ್ರಶಂಸೆ ಶ್ಲೋಕ ಇದೆ. ನೇಹಾಭಿಕ್ರಮ ನಾಶೋಸ್ತಿ. ನಿಷ್ಕಾಮಕರ್ಮವನ್ನು ಮಾಡುವಾಗ ಆರಂಭ ಮಾಡ್ತಾನೆ. ಮಧ್ಯದಲ್ಲಿ ಯಾಕೋ ವಿಚ್ಛೇದ ಬಂತು, ಪೂರೈಸಲಿಕ್ಕೆ ಆಗಲಿಲ್ಲ, ಪೂರ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಮಧ್ಯದಲ್ಲಿ ಕೈ ಬಿಟ್ಟ ಅಂತ ಹೇಳಿ ಅವನಿಗೆ ಏನಾದರೂ ಅನರ್ಥ ಆಗ್ತದೋ ಅಂತಂದ್ರೆ ನೇಹಾಭಿಕ್ರಮ ನಾಶೋಸ್ತಿ. ಆರಂಭ ಮಾಡಿ ಮಧ್ಯದಲ್ಲಿ ಬಿಟ್ಟ ಅದು ವ್ಯರ್ಥ ಆಗೋದಿಲ್ಲ, ಅದರಿಂದ ಅವನಿಗೆ ಪಾಪವೂ ಇಲ್ಲ, ಮಾಡಿದ್ದಷ್ಟು ಹಾಳಾಯಿತು ಅಂತ ಆಗೋದಿಲ್ಲ ನಿಷ್ಕಾಮಕರ್ಮ ಮಾಡಿದರೆ. ಅದೇ ಕಾಮ್ಯಕರ್ಮ ಮಾಡಿದರೆ ಮಾಡಿದ ಕರ್ಮವನ್ನು ಪೂರ್ತಿ ಮಾಡಬೇಕು. ಪೂರ್ತಿ ಆಗಲಿಲ್ಲ, ಅರ್ಧಂಬರ್ಧ ಮಾಡಿದ ಅಂತಂದ್ರೆ ಮಾಡಿದಷ್ಟು ದಂಡ ಆಗೋದು. ಕೃಷಿ ಇವೆಲ್ಲ ಕಾಮ್ಯಕರ್ಮಗಳು. ಕೃಷಿ ಮಾಡೋದು, ಬೆಳೆ ಬೆಳೆಯೋದು, ಬೀಜ ಬಿತ್ತಿದ, ಅರ್ಧ ಮಾಡಿದ, ಬೀಜ ಬಿತ್ತಿದ, ಮತ್ತೆ ಗೊಬ್ಬರ ಹಾಕಲಿಲ್ಲ ಅಂತಾದರೆ, ನೀರು ಹಾಕಲಿಲ್ಲ ಅಂತಾದರೆ ಬೀಜ ಬಿತ್ತಿದ್ದೆಲ್ಲ ದಂಡ. ಒಂದು ತೆಂಗಿನ ಸಸಿ ತಂದು ನಟ್ಟ, ಮುಂದಿನ ಕೆಲಸ ಮಾಡಲಿಲ್ಲ, ಅದಕ್ಕೆ ಶುಶ್ರೂಷೆ ಮಾಡಲಿಲ್ಲ ಅಂತಂದರೆ ಅಷ್ಟು ಮಾಡಿದ್ದು ಹಾಳಾಗ್ತದೆ. ಇಂಥ ಕೆಲಸಗಳೆಲ್ಲ ಪ್ರಾರಂಭ ಮಾಡಿದ ಮೇಲೆ ಕೊನೆಗಾಣಿಸ್ಬೇಕಾಗ್ತದೆ ಕಾಮ್ಯಕರ್ಮಗಳು. ಆದರೆ ನಿಷ್ಕಾಮಕರ್ಮ ಹಾಗಲ್ಲ, ಎಷ್ಟು ಮಾಡಿದ್ರೆ ಅಷ್ಟಕ್ಕೆ ಫಲ ಇದೆ. ನೇಹಾಭಿಕ್ರಮ ನಾಶವಸ್ತಿ ಅಂತಂದರೆ ಅಭಿಕ್ರಮ ಅಂದರೆ ಪ್ರಾರಂಭ ಮಾಡಿದ್ದು, ಮಧ್ಯದಲ್ಲಿ ಕೈ ಬಿಟ್ಟಾಗ ಅದು ವ್ಯರ್ಥ ಅಂತ ಆಗೋದಿಲ್ಲ. ಪ್ರತ್ಯವಾಯೋ ನವಿದ್ಯತೆ, ಮಧ್ಯದಲ್ಲಿ ವಿಚ್ಛೇದ ಬಂತು ಕೈ ಬಿಟ್ಟ ಅಂತ ಹೇಳಿ ಅದರಿಂದ ಪಾಪವೂ ಕೂಡ ಬರೋದಿಲ್ಲ. ಬೇರೆ ಕರ್ಮಗಳನ್ನು ಕಾಮ್ಯಕರ್ಮ ಅಂತ ಮಾಡಿದಾಗ ಸರಿಯಾಗಿ ಮಾಡದೇ ಇದ್ದರೆ ಅವನಿಗೆ ಪಾಪ ಬರ್ತದೆ, ನಿಷ್ಕಾಮಕರ್ಮದಲ್ಲಿ ಪಾಪ ಇಲ್ಲ. ಸ್ವಲ್ಪಮಪ್ಯಶ್ಚ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಈ ನಿಷ್ಕಾಮಕರ್ಮ ಅನ್ನುವ ಧರ್ಮವನ್ನು ಎಷ್ಟು ಸ್ವಲ್ಪ ಮಾಡಿದರೂ ಕೂಡ ಮಹಾಭಯ ಪರಿಹಾರ ಆಗ್ತದೆ, ವಿಶೇಷವಾದಂತಹ ಫಲ ಸಿಗ್ತದೆ. ಭಾಗವತದಲ್ಲಿ ಹೇಳುವಂತೆ ಶ್ಲೋಕಾರ್ಥಂ ಶ್ಲೋಕ ಪಾದಂ ಅಂತ ಸಮಗ್ರ ಭಾಗವತ ಓದ್ತೇನೆ ಅಂತ ಪ್ರಾರಂಭ ಮಾಡಿ ಒಂದು ಶ್ಲೋಕ ಓದಿದರೂ ಸರಿ, ಅರ್ಧ ಶ್ಲೋಕ ಓದಿದರೂ ಸರಿ, ಒಂದೇ ಶ್ಲೋಕ ಓದಿದ ಮುಂದುವರೆಸಲಿಲ್ಲ ಅಂತ ಅವನಿಗೆ ಪಾಪ ಇಲ್ಲ, ಅಥವಾ ಒಂದು ಶ್ಲೋಕ ಓದಿದ್ದು ದಂಡ ಆಯಿತು ಅಂತ ಆಗೋದಿಲ್ಲ, ಅದು ವ್ಯರ್ಥ ಆಯಿತು ನಿಷ್ಫಲವಾಯಿತು ಅಂತ ಆಗೋದಿಲ್ಲ. ಒಂದು ಶ್ಲೋಕಕ್ಕೆ ಶ್ಲೋಕಾರ್ಧಂ ಶ್ಲೋಕ ಪಾದಂ, ಅರ್ಧ ಒಂದು ಚರಣಕ್ಕೇನೆ ಫಲ ಇದೆ. ಅದರಂತೆ ನಿಷ್ಕಾಮಕರ್ಮ ಎಷ್ಟು ಮಾಡಿದ್ರಷ್ಟಕ್ಕೆ ಫಲ ಇದೆ. ಅದಕ್ಕೆಲ್ಲ ಬೇಕಾದಷ್ಟು ನಿದರ್ಶನಗಳು ಕೂಡ ಇದೆ. ಧ್ರುವನ ಚರಿತ್ರೆ ಅದು ನಿಷ್ಕಾಮಕರ್ಮಕ್ಕೆ ನಿದರ್ಶನ. ವಿಷ್ಣು ಶರ್ಮ ಅನ್ನೋ ಬ್ರಾಹ್ಮಣನಾಗಿದ್ದಾಗ ಧ್ರುವ ಹಿಂದೆ ವಿಷ್ಣು ಶರ್ಮ ಅನ್ನೋ ಜನ್ಮದಲ್ಲಿ ಬೇಕಾದಷ್ಟು ಕರ್ಮ ಮಾಡಿದ, 6 ತಿಂಗಳು ಬಾಕಿ ಇದೆ ಅಂತಾದಾಗ ವಿಚ್ಛೇದ ಬಂತು, ಅವನು ಮಾಡಿದ ತಪಸ್ಸು ನಿಂತು ಹೋಯಿತು. ಅದರಿಂದ ಅವನಿಗೇನಾದರೂ ಹಾನಿ ಆಯ್ತಾ, ಮಾಡಿದಷ್ಟಕ್ಕೆ ಫಲ ಇಲ್ಲ ಅಂತ ಮಾಡಿದ್ದೆಲ್ಲ ನಿಷ್ಫಲ ಆಗಲಿಲ್ಲ. ಮುಂದೆ ಅದೇ ವಿಷ್ಣು ಶರ್ಮ ಧ್ರುವನಾಗಿ ಹುಟ್ಟಿದಾಗ 6 ತಿಂಗಳ ತಪಸ್ಸಿಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಯಿತು. ಯಾಕೆಂದ್ರೆ ಹಿಂದೆ ಏನು ಅರ್ಧ ಮಾಡಿ ನಿಲ್ಲಿಸಿದ್ದ, ಅರ್ಧ ಸುಮಾರು 3/4 ಭಾಗ ಮಾಡಿ ನಿಲ್ಲಿಸಿದ್ದ ಅದ್ಯಾವುದು ನಿಷ್ಫಲವಾಗಲಿಲ್ಲ. ಅದೆಲ್ಲ ಪರಮಾತ್ಮ ಗಮನದಲ್ಲಿಟ್ಟುಕೊಂಡು ಎಷ್ಟು ಬಾಕಿ ಇತ್ತು ಅಷ್ಟು ಮಾತ್ರ ಮಾಡಿಸಿ ಫಲ ಕೊಟ್ಟು. ಅದರಿಂದ ನೇಹಾಭಿಕ್ರಮ ನಾಶೋಸ್ತಿ ಅನ್ನೋದಕ್ಕೆ ಅದೇ ನಿದರ್ಶನ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ ಬಹುಶಾಖಾಶ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನ. ವೇದದಲ್ಲೇ ಬೇಕಾದಷ್ಟು ಉಪಾಯಗಳನ್ನು ಹೇಳಿದ್ದಾರೆ. ಕೃಷ್ಣ ನೀನು ನಿಷ್ಕಾಮಕರ್ಮ ಒಂದೇ ಉಪಾಯ ಅಂತ ಹೇಳ್ತಾ ಇದ್ದಿ, ಅನೇಕ ಉಪಾಯಗಳು ಇದೆಯಲ್ಲ ಅಂತಂದ್ರೆ ಇಲ್ಲ ಅಂತಾನೆ ಶ್ರೀಕೃಷ್ಣ. ಬಹುಶಾಖಾಶ್ಯನಂತಾಶ್ಚ ಬುದ್ಧಯೋ ಅವ್ಯವಸಾಯಿನ. ಸರಿಯಾಗಿ ವೇದವನ್ನು ವಿಮರ್ಶೆ ಮಾಡಿದಾಗ ಒಂದೇ ಒಂದು ಮಾರ್ಗ ಮೋಕ್ಷಕ್ಕೆ ಸಿಗೋದು, ಅದೇ ನಿಷ್ಕಾಮಕರ್ಮ. ವ್ಯವಸಾಯಾತ್ಮಿಕ ಬುದ್ಧಿ ಏಕ, ವಿಮರ್ಶೆ ಮಾಡಿ ನಾವು ಬುದ್ಧಿಯನ್ನು ಪಡಿತೇವೆ ಅಂತಂದ್ರೆ ಅದು ಒಂದೇ ಒಂದು ಬುದ್ಧಿ. ವಿಮರ್ಶೆ ಮಾಡದೇ ಇದ್ದವರಿಗೆ 10,000 ಮಾರ್ಗಗಳು ಕಾಣಿಸಬಹುದು, ಆದರೆ ಚೆನ್ನಾಗಿ ವೇದವನ್ನು ವಿಮರ್ಶೆ ಮಾಡಿದಾಗ ನಿಷ್ಕಾಮಕರ್ಮವೇ ಕಂಡುಬರುತ್ತೆ. ವೇದದಲ್ಲೇ ಕಾಮ್ಯಕರ್ಮವನ್ನು ಬೋಧಿಸಿದ್ದಾರೆ ಅಂತ ಅನ್ನಿಸ್ತದೆ, ಆದರೆ ಅದು ಮೇಲ್ನೋಟಕ್ಕೆ ನೋಡಿದಾಗ ಮಾತ್ರ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತೆ ವಿಪಶ್ಚಿತಃ ವೇದವಾದರತಃ ಪಾರ್ಥ ನಾನ್ಯದಸ್ತೀತಿ ವಾದಿನಃ ಕಾಮಾತ್ಮನಃ ಸ್ವರ್ಗಪರಾಃ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌನ ವಿಧೀಯತೆ. ಯಾರು ಕಾಮಾತ್ಮರಾಗಿರ್ತಾರೆ, ಯಾವುದೋ ಕ್ಷುದ್ರ ಫಲದ ಆಸೆ ಇಟ್ಟುಕೊಂಡಿರ್ತಾರೆ, ಸ್ವರ್ಗಾದಿ ಫಲಗಳನ್ನೇ ಸದಾ ಮನಸ್ಸಿನಲ್ಲಿ ಚಿಂತಿಸ್ತಾ ಇರ್ತಾರೆ, ಅಂಥವರಿಗೆ ವೇದ ನುಡಿದ ಕೂಡಲೇ ಸ್ವರ್ಗವನ್ನೇ ಫಲ ಅಂತ ಬೋಧಿಸ್ತದೆ ಅಂತ ಅನಿಸಿಬಿಡ್ತದೆ. ಯಾಕೆ ಮನಸ್ಸಿನಲ್ಲಿ ಅದನ್ನೇ ಇಟ್ಟುಕೊಂಡು ನೋಡ್ತಾ ಹನುಮಂತ ಲಂಕೆಗೆ ಬಂದಾಗ ಅಲ್ಲಿ ಅಶೋಕವನಕ್ಕೆ ಬಂದಾಗ ಸಿಟ್ಟಾಗಿ ಬಂದಿದ್ದಂತೆ, ರಾವಣನ ಮೇಲೆ ಸಿಟ್ಟಾಗಿ ಬಂದಿದ್ದ. ಅಶೋಕವನದ ಬಿಳಿ ಹೂಗಳೆಲ್ಲ ಅವನಿಗೆ ಕೆಂಪಾಗಿ ಕಾಣಿಸ್ತಂತೆ. ಹೂ ಕೆಂಪಲ್ಲ, ಅವನ ಕಣ್ಣು ಕೆಂಪಾಗಿತ್ತು, ಅದಕ್ಕೆ ಹೂವೆಲ್ಲ ಕೆಂಪಾಗಿ ಕಾಣಿಸ್ತು. ಕಾಮಾಲೆ ಎನ್ನುವ ರೋಗ ಇದ್ದವರಿಗೆ ತನ್ನ ಕಣ್ಣಿನಲ್ಲಿ ಆ ಪಿತ್ತ ಸೇರ್ಕೊಂಡಾಗ ಕಂಡದ್ದೆಲ್ಲ ಹಳದಿಯಾಗಿ ಕಾಣಿಸ್ತದೆ. ಹಾಗೆ ಈ ಕ್ಷುದ್ರ ಫಲದ ಆಶೆಯನ್ನೇ ಇಟ್ಟುಕೊಂಡು ಅಂಥವರು ವೇದ ಓದ್ಲಿಕ್ಕೆ ಹೋದಾಗ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡ ಫಲವನ್ನೇ ಬೋಧಿಸ್ತದೆ ಅಂತ ಅನಿಸಿಬಿಡ್ತದಂತೆ. ಅದು ಮೇಲ್ನೋಟಕ್ಕೆ ನೋಡುವಾಗ ಹಾಗಾಗ್ತದೆ. ಅವರು ಭೋಗೈಶ್ವರ್ಯದಲ್ಲೇ ಪ್ರಸಕ್ತರಾಗಿರ್ತಾರೆ, ಅಂಥವರಿಗೆ ಸರಿಯಾದ ಜ್ಞಾನ ಬರೋದಿಲ್ಲ. ಯಾವ ಆಸೆ ಇಲ್ಲದೇನೆ ನಿಷ್ಕಲ್ಮಷವಾದ ಹೃದಯದಿಂದ ಮನಸ್ಸಿನಿಂದ ವೇದವನ್ನು ನೋಡಿದಾಗ ವೇದ ಹೇಳೋದು ಅದು ನಿಷ್ಕಾಮ ಕರ್ಮವನ್ನೇ ಬೋಧಿಸ್ತಾ ಇದೆ. ವೇದದ ಸಿದ್ಧಾಂತವೇ ಅದು. ಪರಮಾತ್ಮನ ಸಾಕ್ಷಾತ್ಕಾರ ಆಗಬೇಕಾದ್ರೆ ನಿಷ್ಕಾಮ ಕರ್ಮನೇ ಬೇಕು. ತ್ರೈಗುಣ್ಯ ವಿಷಯ ವೇದಾಃ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯಸತ್ವಸ್ಥಃ ನಿರ್ಯೋಗಕ್ಷೇಮ ಆತ್ಮವಾನ್. ಆಪಾತತಃ ಅಂದರೆ ಮೇಲ್ನೋಟಕ್ಕೆ ನೋಡಿದಾಗ ಸ್ವರ್ಗ ಅಥವಾ ಇನ್ನೇನಾದರೂ ಐಶ್ವರ್ಯ ಇಂಥ ಫಲವನ್ನು ಫಲಕ್ಕಾಗಿ ಕರ್ಮ ಮಾಡ್ರಿ ಅಂತ ವೇದ ಬೋಧಿಸಿದ ಕಾಣಿಸ್ತದೆ. ತ್ರಿಗುಣ್ಯ ವಿಷಯ ವೇದಾಹ, ತ್ರಿಗುಣಾತ್ಮಕ ಅಂದರೆ ಸತ್ವರಜಸ್ತಮೋ ಗುಣಾತ್ಮಕವಾದ ಸ್ವರ್ಗಾದಿಗಳನ್ನೇ ಉದ್ದೇಶವಾಗಿಟ್ಟುಕೊಂಡು ಕರ್ಮವನ್ನು ಬೋಧಿಸ್ತದೆ ಅಂತ ಅನಿಸ್ತದೆ. ನಿಸ್ತ್ರೈಗುಣ್ಯೋ ಭವಾರ್ಜುನ, ನೀನು ಮಾತ್ರ ಅಂಥ ಸ್ವರ್ಗಾದಿ ಕಾಮನೆಯಿಂದ ಕರ್ಮ ಮಾಡಲಿಕ್ಕೆ ಹೋಗಬೇಡ. ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂದರೆ ಕ್ಷುದ್ರವಾದ ನಶ್ವರವಾದ ಫಲವನ್ನು ಕಾಮಿಸಿ ಕರ್ಮ ಮಾಡಬೇಡ, ನಿಷ್ಕಾಮಕರ್ಮಿಯಾಗುವಂತ ಅರ್ಥ. ನಿಸ್ತ್ರೈಗುಣ್ಯೋ ಭವ ಅಂದರೆ ನೀನು ನಿಷ್ಕಾಮಕರ್ಮಿಯಾಗು. ನಿರ್ದ್ವಂದ್ವ ನಿತ್ಯಸತ್ವಸ್ಥ ನಿಜಯೋಗ ಕ್ಷೇಮ ಆತ್ಮವ ಅನ್ನಂತ ಇದರಲ್ಲಿ ಪ್ರಧಾನವಾಗಿ ನಿಷ್ಕಾಮಕರ್ಮದ ಉಪದೇಶ ಮಾಡೋ ಶ್ಲೋಕ ಇದು. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯ ಭವಾರ್ಜುನ, ಅಲ್ಲಿಯವರೆಗೆ ನಿಷ್ಕಾಮಕರ್ಮದ ಪ್ರಶಂಸೆ. ಆದರೆ ಪ್ರಶ್ನೆ ಬರಬಹುದು, ನಿಷ್ಕಾಮ ಕರ್ಮ ಮಾಡಿದರೆ ಅವರಿಗೆ ಸಾಕ್ಷಾತ್ಕಾರ ಆಗ್ತದೆ, ಮೋಕ್ಷ ಸಿಗ್ತದೆ ಅಂತ, ಆದರೆ ಅವರಿಗೆ ಸ್ವರ್ಗ ಸಿಗೋದಿಲ್ಲ. ಕಾಮ್ಯಕರ್ಮಗಳನ್ನು ಮಾಡಿದವರಿಗೆ ಸಿಗತಕ್ಕಂಥ ಸ್ವರ್ಗಾದಿಗಳು ನಿಷ್ಕಾಮ ಕರ್ಮಗಳಿಗೆ ಸಿಗೋದಿಲ್ವಲ್ಲ ಅಂತಂದರೆ ಅದಕ್ಕೆ ಕೃಷ್ಣ ಹೇಳ್ತಾನೆ, ಹೌದು. ಯಾವಾನರ್ಥ ಉದಪಾನೇ ಸರ್ವತಃ ಸಂಪೃತೋದಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ನಿಷ್ಕಾಮ ಕರ್ಮ ಮಾಡಿದವರಿಗೆ ಮೋಕ್ಷ ಸಿಗ್ತದೆ, ಸ್ವರ್ಗ ಸಿಗೋದಿಲ್ಲ. ಕಾಮ್ಯಕರ್ಮ ಮಾಡಿದವರಿಗೆ ಸ್ವರ್ಗ ಸಿಗ್ತದೆ, ಆ ಸ್ವರ್ಗ ಇವರಿಗಿಲ್ಲಲ್ಲ ಅಂತ ಪ್ರಶ್ನೆ ಬರಬಹುದು. ಆದರೆ ನಿಷ್ಕಾಮಕರ್ಮದಿಂದ ಬರತಕ್ಕಂಥ ಫಲ ಮಹಾಫಲ, ಕಾಮ್ಯಕರ್ಮದಿಂದ ಬರತಕ್ಕದ್ದು ಅಲ್ಪ ಫಲ, ಇದೆಲ್ಲ ಆ ಮಹಾಫಲದಲ್ಲಿ ಅಂತರ್ಗತ ಆಗಿಬಿಟ್ಟಿದೆ. ಗಂಗಾ ತೀರದಲ್ಲಿ ಒಂದು ಮನೆ ಮಾಡಿಕೊಡ್ತೇನೆ ಅಂತ ಹೇಳಿದರೆ, ಇಲ್ಲ ನಮ್ಮ ಮನೆಯಲ್ಲಿ ಬಾವಿ ಇದೆ, ಈ ಬಾವಿ ಇರೋ ಮನೆ ನಾನು ಬಿಟ್ಟು ಹೋಗೋದಿಲ್ಲ ಅಂತ ಯಾರಾದರೂ ಹೇಳ್ತಾರೆ. ಅಲ್ಲಿ ಹೋಗ್ಬೋದು, ಗಂಗಾ ತೀರದಲ್ಲಿ ನೀವು ಕೊಡ್ಬೋದು ಜಾಗವನ್ನು, ಆದರೆ ನಮಗೆ ಬಾವಿ ಸಿಗೋದಿಲ್ವಲ್ಲ, ಅಲ್ಲಿ ಇಲ್ಲಿ ಬಾವಿ ಮಾಡಿಕೊಂಡಿದ್ದೇವೆ ಅಂತಂದರೆ, ಬಾವಿಯಿಂದ ಸಿಗುವಂಥ ಫಲ ಏನೇನಿದೆ ಅದೆಲ್ಲ ಗಂಗಾ ನದಿಯಿಂದ ಸಿಕ್ಕೇ ಸಿಕ್ಕ. ಅಲ್ಪ ಜಲಾಶಯದಿಂದ ಸಿಗತಕ್ಕಂಥ ಫಲ ಮಹಾಜಲಾಶಯದಲ್ಲಿ ಅಂತರ್ಗತ ಆಗಿಬಿಡ್ತದೆ. ಹಾಗೆ ಕಾಮ್ಯಕರ್ಮ ಮಾಡಿ ಸ್ವರ್ಗಾದಿಗಳನ್ನೇನು ಸುಖ ಪಡೀಬೇಕು, ಅದಕ್ಕಿಂತ ಹೆಚ್ಚಿನ ಸುಖ ಮಹಾಫಲ ಮೋಕ್ಷದಲ್ಲಿ ಸಿಗ್ತದೆ. ಅದರಿಂದ ಕಾಮ್ಯಕರ್ಮ ಮಾಡಿ ನಾವು ಸ್ವರ್ಗ ಪಡಿತೇವೆ, ಸ್ವರ್ಗ ಇಲ್ಲ ಅಂತ ಆಗ್ತದೆ, ಅದರಿಂದ ನಿಷ್ಕಾಮಕರ್ಮ ಮಾಡೋದಿಲ್ಲ ಅಂತಂದರೆ ಅದು ಅರ್ಥ ಇಲ್ಲದ ಮಾತು. ಯಾವಾನರ್ಥ ಉದಪಾನೆ ಸರ್ವತ ಸಂಪ್ಲುತೋದಕ್ಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಈ ಶ್ಲೋಕದಲ್ಲಿ ಕ್ಷುದ್ರ ಫಲಕ್ಕಾಗಿ ಬಯಸಬೇಡ್ರಿ, ಅದೆಲ್ಲವೂ ಮಹಾಫಲದಲ್ಲಿ ಅಂತರ್ಗತವಾಗಿರ್ತದೆ ಅಂತ ಹೇಳಿದ್ದಾರೆ. ಅದರ ಮೇಲೆ ಒಂದು ಪ್ರಶ್ನೆ ಬರ್ತದೆ, ವೇದವೇ ಕಾಮನೆಯನ್ನು ವಿಧಾನ ಮಾಡ್ತಾ ಇದೆ. ಸ್ವರ್ಗ ಕಾಮೋ ಯಜೇತ ಅಂತ ವೇದದ ಮಾತು, ಸ್ವರ್ಗ ಕಾಮೋ ಯಜೇತ ಅಂತ ಸ್ವರ್ಗದ ಕಾಮನೆಯನ್ನು ಸ್ವರ್ಗ ಕಾಮಃ ಅನ್ನೋ ಪದದಿಂದ ವೇದ ವಿಧಾನ ಮಾಡ್ತಾ ಇದೆ. ಹೀಗೆ ಸ್ವರ್ಗ ಕಾಮಃ ಅಂತ ವೇದದ ವಿಧಿ ಇರುವಾಗ ನಿಷ್ಕಾಮನೆಯನ್ನು ಗೀತೆ ಬೋಧಿಸಿದರೆ ಇದು ವೇದಕ್ಕೆ ವಿರುದ್ಧ ಆಗುವುದಿಲ್ವೋ? ವೇದ ಕಾಮನೆಯನ್ನು ವಿಧಾನ ಮಾಡ್ತಾ ಇದೆ, ಗೀತೆ ನಿಷ್ಕಾಮಕರ್ಮ ಅಂತ ಕಾಮನೆಯನ್ನು ನಿಷೇಧ ಮಾಡ್ತಾ ಇದೆ. ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಹೀಗೆ ಪ್ರಶ್ನೆ ಬಂದರೆ ಅದಕ್ಕೆ ಕೃಷ್ಣ ಹೇಳ್ತಾನೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭೂ ಮಾತೆ ಸಂಗೋಷ್ಟ ಕರ್ಮಣಿ. ಕರ್ಮನ್ನೇ ವಾಧಿಕಾರಸ್ಥೆ ಅಂತಂದ್ರೆ ವೇದ ವಿಧಾನ ಮಾಡಿರೋದು ಕರ್ಮವನ್ನಷ್ಟೇ ಹೊರತು ಕಾಮನೆಯನ್ನ ವೇದ ವಿಧಾನ ಮಾಡಿಲ್ಲ. ಆ ಪ್ರಶ್ನೆ ಇದು ಉತ್ತರ ಕೊಟ್ಟು ಸ್ವರ್ಗ ಕಾಮಹ ಅನ್ನುವ ಪದದಿಂದ ಕಾಮನೆಯನ್ನೇ ವೇದ ವಿಧಾನ ಮಾಡ್ತಾ ಇದೆ ಅಂತಂದ್ರೆ ಕರ್ಮಣ್ಣೇ ವಾಧಿಕಾರಸ್ಥೆ, ನಿನಗೆ ವೇದ ವಿಧಾನ ಮಾಡಿರೋದು ಕರ್ಮವನ್ನು ಮಾತ್ರ ಹೊರತು ಕಾಮನೆಯನ್ನು ವಿಧಾನ ಮಾಡಿಲ್ಲ. ಆ ರೀತಿಯ ಕರ್ಮಣ್ಣೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂದ್ರೆ ಫಲ ಕಾಮನೆಯನ್ನ ವೇದ ವಿಧಾನ ಮಾಡಿಲ್ಲ. ಮಾ ಕರ್ಮ ಫಲಹೇತುರ್ಭೂಹು, ಅದರಿಂದ ಕರ್ಮ ಮಾಡುವಾಗ ಫಲದ ಆಶೆ ಫಲವನ್ನೇ ನಿಮಿತ್ತವಾಗಿಟ್ಟುಕೊಂಡು ಕರ್ಮ ಮಾಡೋದು ಅಂತ ಇಟ್ಕೋಬೇಡ. ಭಗವಂತ ವಿಧಾನ ಮಾಡಿದ್ದಾನೆ, ಆದ್ರಿಂದ ಮಾಡಬೇಕು ಅಷ್ಟೆ. ಮಕ್ಕಳು ಏನಾದರೂ ಕೆಲಸ ಮಾಡುವಾಗ ಫಲದಾಸೆ ಇಟ್ಟುಕೊಂಡೇ ಮಾಡ್ತಾರೆ ಅಂತೇನಿಲ್ಲ, ಹಿರಿಯರು ಹೇಳಿದ್ದಾರೆ ಮಾಡಬೇಕು ಅಂತ ಮಾಡ್ತಾರೆ. ತಂದೆ ತಾಯಿಗಳು ಒಂದು ಕೆಲಸ ಹೇಳಿದ ಕೂಡಲೇ ಮಾಡ್ತಾರೆ. ಫಲ ಏನು ಅಂತ ಫಲವನ್ನು ನಿಮಿತ್ತವಾಗಿಟ್ಟುಕೊಳ್ಳೋದಿಲ್ಲ ಕೆಲಸ ಮಾಡಲಿಕ್ಕೆ, ಕರ್ಮ ಮಾಡುವಾಗ ಫಲ ನಿಮಿತ್ತವಾಗಿರೋದಿಲ್ಲ. ಅದರಂತೆ ವೇದ ವಿಧಾನ ಮಾಡಿದೆ ಕರ್ಮವನ್ನ ಮಾಡಬೇಕು, ವೇದ ವಿಧಾನ ಮಾಡಿದೆ ಅನ್ನೋದನ್ನ ನಿಮಿತ್ತವಾಗಿಟ್ಟುಕೊಂಡು ಕರ್ಮ ಮಾಡಬೇಕೇ ಹೊರತು ಫಲವನ್ನ ನಿಮಿತ್ತವಾಗಿಟ್ಟುಕೊಂಡು ಕರ್ಮ ಮಾಡೋದಲ್ಲ. ಮಾತೆಯ ಸಂಗೋಷ್ಠ ಕರ್ಮಣಿ, ಆದ್ರಿಂದ ಕರ್ಮ ತ್ಯಾಗವನ್ನೂ ಮಾಡಬೇಡ. ಇದು ಈ ಶ್ಲೋಕಕ್ಕೆ ಆ ಪ್ರಸಂಗ ನೋಡಿದಾಗ ಬರುವ ಅರ್ಥ. ಹಾಗೆ ಕೆಲವರು ಅಪಾರ್ಥ ಮಾಡಿಕೊಂಡಿದ್ದಾರೆ. ಕರ್ಮಣ್ಯವ ಅಧಿಕಾರಸ್ಥೆ ಅಂದ್ರೆ ನಿನಗೆ ಕರ್ಮ ಮಾಡಲಿಕ್ಕೆ ಮಾತ್ರ ಅಧಿಕಾರ, ಫಲ ಕೇಳುವ ಅರ್ಹತೆ ನಿನಗಿಲ್ಲ, ಕೆಲಸ ಮಾತ್ರ ಮಾಡಬೇಕು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಅಂತ. ಹಾಗಲ್ಲ, ಕಾಮನೆಯನ್ನು ವೇದ ವಿಧಾನ ಮಾಡುತ್ತದೆ ಅಂತ ಭ್ರಮಿಸಿ ಪ್ರಶ್ನೆ ಮಾಡಿದಾಗ ಕಾಮನೆಯನ್ನು ವೇದ ವಿಧಾನ ಮಾಡ್ತಾ ಇಲ್ಲ, ಕರ್ಮವನ್ನು ವಿಧಾನ ಮಾಡಿದೆ. ಹಾಗಾದ್ರೆ ಸ್ವರ್ಗ ಕಾಮಹ ಯಜೇತ ಅಂತನ್ನೋ ಮಾತಿಗೆ ಅರ್ಥ ಏನು ಅಂತಂದ್ರೆ, ಸ್ವರ್ಗದ ಆಸೆ ಬಂದವರು, ಸ್ವರ್ಗದ ಆಸೆ ಯಾರಿಗೆ ಉಂಟಾಗ್ತದೆ ಅವರು ಇಂತಿಂಥ ಯಾಗ ಮಾಡಬೇಕು ಅಂತ ಹೇಳಿದ್ದಾರೆ ಹೊರತು, ಕಾಮಿಗಳಾಗಿ ಇಲ್ಲದೇ ಇದ್ದ ಕಾಮನೆಯನ್ನು ತಂದುಕೊಂಡು ಆ ಯಾಗ ಮಾಡ್ರಿ ಅಂತ ವೇದ ಹೇಳ್ತಾ ಇಲ್ಲ. ಕಾಮನೆ ಬರಬಾರ್ದು, ನಿಮಗೆ ಬಂದಿದೆ ಅಂತಾದ್ರೆ ಈ ರೀತಿ ಕರ್ಮಗಳನ್ನು ಮಾಡ್ರಿ, ಆ ಕಾಮನೆಯನ್ನು ಪೂರೈಸಿಕೊಳ್ಳಿ. ರೋಗ ಬರಬಾರ್ದು, ರೋಗ ಬಂದಿದೆ ಅಂತಾದ್ರೆ ಇಂಥ ಔಷಧಿ ತಗೊಳ್ಳಿ ಅಂತ. ಇಂಥ ರೋಗದವರು ಔಷಧಿ ತಗೊಳ್ಳಿ ಅಂತಂದ್ರೆ ರೋಗವನ್ನು ವಿಧಾನ ಮಾಡಿದ್ದಾರೆ ಅಂತ ಅರ್ಥ. ರೋಗ ಬರಬಾರ್ದು, ಬಂತು ಅಂತಾದ್ರೆ ಈ ಔಷಧಿ ತಗೊಳ್ಳಿ. ಹಾಗೆ ಕಾಮನೆ ಇಟ್ಕೊಳ್ಬಾರ್ದು, ವೇದ ವಿಧಾನ ಮಾಡಿದೆ ಅಂತ ಕರ್ಮ ಮಾಡಬೇಕು. ಅಕಸ್ಮಾತ್ ಕಾಮನೆ ಬಂದ್ರೆ ಆ ಕಾಮನೆಯನ್ನು ಪೂರೈಸಿಕೊಳ್ಳಿಕ್ಕೆ ಇಂಥ ಯಾಗಗಳಿದೆ, ಇಂಥ ಉಪಾಯ ಇದೆ ಅಂತ ಹೇಳ್ತಾ ಇದೆ ಅಷ್ಟೇ ಹೊರತು ಕಾಮನೆಯನ್ನು ವಿಧಾನ ಮಾಡಿಲ್ಲ. ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧಿ ಸಿದ್ಧೋ ಸಮೋಭೂತ್ವ ಸಮತ್ವಂ ಯೋಗ ಉಚ್ಯತೆ. ಇಲ್ಲಿ ಸ್ಪಷ್ಟವಾಗಿ ಯೋಗ ಅಂದ್ರೆ ಏನು, ಕರ್ಮಯೋಗ ಉಪಾಯ ಅಂದ್ರೆ ಯಾವುದು ಅಂತ ಸ್ಪಷ್ಟವಾಗಿ ಹೇಳ್ತಿದ್ದಾನೆ. ಯೋಗಸ್ಥ ಕುರು ಕರ್ಮಾಣಿ, ಕರ್ಮಗಳನ್ನು ಮಾಡು, ಉಪಾಯದಿಂದ ಮಾಡು. ಏನದು ಉಪಾಯ ಅಂದ್ರೆ ಸಂಗಂ ತ್ಯಕ್ತ್ವಾ ಧನಂಜಯ, ಫಲದ ಆಸೆ ಬಿಟ್ಟು ಕರ್ಮ ಮಾಡಬೇಕು, ಅದೇ ಮೋಕ್ಷದ ಉಪಾಯ, ಜ್ಞಾನದ ಉಪಾಯ. ಹೀಗೆ ಮಾಡಿದರೆ ಏನಾಗ್ತದೆ ಅಂದ್ರೆ ಸಿದ್ಧಿ ಸಿದ್ಧೋಹೋ ಸಮೋಹೂತ್ವ, ಫಲದಾಸೆ ಬಿಡ್ರಿ ಅಂತ ಹೇಳ್ತಾ ಇರೋದು ಯಾತಕ್ಕೆ, ನೀವು ಫಲ ಕೇಳಬಾರ್ದು ಬರೇ ಕರ್ಮ ಮಾಡಬೇಕು ಅನ್ನೋ ಅಭಿಪ್ರಾಯ ಅಲ್ಲ. ಫಲದಾಸೆ ಬಿಡಬೇಕು ಅಂತ ಹೇಳೋದು ಸಿದ್ಧಿ ಸಿದ್ಧೋ ಸಮೋಹೂತ್ವ. ಕರ್ಮ ಮಾಡಿದಾಗ ಆ ಕರ್ಮದಿಂದ ಕೆಲವೊಮ್ಮೆ ಫಲಸಿದ್ಧಿ ಆಗಬಹುದು, ಕೆಲವು ಸಲ ಫಲಸಿದ್ಧಿ ಬರದೇನು ಇರಬಹುದು. ಯಾವಾಗ ಕರ್ಮ ಮಾಡಿದಾಗ ಆ ಕರ್ಮದಲ್ಲಿ ಏನಾದರೂ ಲೋಪದೋಷಗಳು ಬಂದರೆ ಆಗ ಫಲಸಿದ್ಧಿ ಆಗೋದು. ಕರ್ಮ ಮಾಡಿರ್ತಾನೆ, ಸರಿಯಾಗಿ ಮಾಡಲಿಲ್ಲ, ಲೋಪದೋಷಗಳು ಬಂತು, ಫಲಸಿದ್ಧಿ ಆಗೋದು. ಆಗ ತಲೆ ಬಿಸಿ ಆಗ್ತದೆ, ಫಲ ಬರಲಿಲ್ವಲ್ಲ ಅಂತ ಕೊರಗುತ್ತಾನೆ. ಅದೆಲ್ಲ ತಪ್ಪಿಸ್ಕೊಳ್ಬೇಕಾಗಿದ್ರೆ ಸುಮ್ಮನೆ ಕರ್ಮ ಮಾಡಬೇಕು ಅಂತ ಮಾಡಿ, ಸಿದ್ಧಿ ಆಗಲಿ ಆಗದೇ ಹೋಗಲಿ, ಆವಾಗ ಸಮತ್ವಂ, ನಿಮ್ಮಲ್ಲಿ ಸಮತಾ ಭಾವನೆ ಇರ್ತದೆ. ಅದಕ್ಕೆ ಯೋಗ ಅಂತ ಕರೀತಾರೆ. ಹೀಗೆ ಕರ್ಮ ಮಾಡಬೇಕು, ಉಪಾಯದಿಂದ ಮಾಡಬೇಕು. ಹಲಸಿನ ಹಣ್ಣನ್ನು ಬಿಡಿಸುವಾಗ ಬಿಡಿಸಬೇಕು, ಬಿಡಿಸಬಾರ್ದು ಅಂತ ಹೇಳೋದಿಲ್ಲ, ಬಿಡಿಸಬೇಕು. ಯಾವ ರೀತಿ ಹಲಸಿನ ಹಣ್ಣನ್ನು ಬಿಡಿಸಬೇಕು, ಕೈಗೆ ಎಣ್ಣೆ ಹಚ್ಚಿಕೊಂಡು ಬಿಡಿಸಬೇಕು, ಇಲ್ಲದೇ ಇದ್ರೆ ಅದೆಲ್ಲ ಮೇಣ ಅಂಟಿ ಅವನಿಗೆ ಏನು ತಿನ್ನಲಿಕ್ಕೆ ಆಗುದು. ಉಪಾಯ ಅಂತಾರೆ ಅದಕ್ಕೆ, ಕರ್ಮ ಮಾಡುವಾಗ ಆ ಮೇಣ ನಮಗೆ ಅಂಟದೇ ಇರುವಂತೆ ಆ ಹಲಸಿನ ಹಣ್ಣನ್ನು ಬಿಡಿಸಬೇಕು. ಅದರಂತೆ ಆ ಕರ್ಮ ನಮಗೆ ಬಂಧಕ ಆಗದೇ ಇರೋ ಹಾಗೆ ಕರ್ಮ ಮಾಡಬೇಕು. ಬಂಧಕ ಆಗದೇ ಇರುವಂತೆ ಮಾಡುವ ಉಪಾಯ ಅಂತಂದ್ರೆ ಫಲದ ಆಸೆ ಬಿಟ್ಟು ಪರಮಾತ್ಮ ಆಜ್ಞೆ ಮಾಡಿದ್ದಾನೆ ನಾವು ಮಾಡಬೇಕು ಅಂತ, ಇಷ್ಟು ಮಾಡಿದರೆ ಪರಮಾತ್ಮ ಪ್ರೀತನಾಗ್ತಾನೆ. ಇದು ಕರ್ಮ ಮಾಡತಕ್ಕಂತಹ ಉಪಾಯ, ಅದನ್ನೇ ನಿಷ್ಕಾಮ ಕರ್ಮ ಅನ್ನೋದು. ವೇದದಲ್ಲಿ ಮತ್ತೆ ಫಲಗಳನ್ನು ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂದ್ರೆ ಭಾಗವತದಲ್ಲಿ ಉತ್ತರ ಕೊಡ್ತಾರೆ ಅದಕ್ಕೆ. ರೋಚನಾರ್ಥಂ ಫಲಶ್ರುತಿ ಅಂತ. ವೇದದ ಸಿದ್ಧಾಂತವೇ ನಿಷ್ಕಾಮ ಕರ್ಮ. ಸ್ವರ್ಗ ಕಾಮ, ಪುತ್ರ ಕಾಮ, ವೃಷ್ಟಿ ಕಾಮ, ಇಂತಹ ಶಬ್ದಗಳೆಲ್ಲ ಇದೆ. ವೃಷ್ಟಿ ಕಾಮ ಕಾರೀರ್ಯ ಯಜೇತ, ಮಳೆ ಬಯಸುವವನು ಇಂಥ ಯಾಗ ಕಾರೀರಿ ಎನ್ನುವ ಯಾಗ ಮಾಡಬೇಕು. ಪುತ್ರ ಕಾಮ ಪುತ್ರೇಷ್ಟ ಯಜೇತ, ಇಂಥ ಫಲವನ್ನು ಯಾಕೆ ಹೇಳ್ತಾ ಇದೆ ಅಂದರೆ ರೋಚನಾರ್ಥಂ ಫಲಶ್ರುತಿ. ಮನುಷ್ಯರ ಸ್ವಭಾವ ಹೇಗೆ ಅಂದರೆ ಯಾವುದಾದ್ರೂ ಕರ್ಮದಲ್ಲಿ ಪ್ರವೃತ್ತಿ ಮಾಡಬೇಕಾದ್ರೆ ಆರಂಭದಲ್ಲಿ ನಿಷ್ಕಾಮ ಕರ್ಮದಲ್ಲಿ ಯಾರೂ ಪ್ರವೃತ್ತಿ ಮಾಡೋದು, ಏನಾದರೂ ಒಂದು ಆಸೆ ಇದ್ರೆ ಮಾತ್ರ ಪ್ರವೃತ್ತಿ ಮಾಡ್ತಾರೆ. ಅದಕ್ಕೋಸ್ಕರ ಆ ವೇದ ಫಲವನ್ನು ಹೇಳ್ತಾ ಇದೆ, ಬೇರೆ ಬೇರೆ ಫಲಗಳನ್ನು ಹೇಳ್ತಾ ಇದೆ, ಇಂಥಿಂಥ ಫಲಕ್ಕೆ ಈ ಕರ್ಮ ಇದೆ ಅಂತ. ಆಗ ಆ ಫಲದ ಆಸೆ ಇದ್ದವರು ಕರ್ಮ ಮಾಡಲಿಕ್ಕೆ ತೊಡಗುತ್ತಾರೆ. ಆವಾಗ ಕರ್ಮ ಮಾಡುವ ಅಭ್ಯಾಸ ಬೀಳ್ತದೆ. ಕರ್ಮ ಮಾಡುವ ಅಭ್ಯಾಸ ಬಂತು ಅಂತಂದ್ರೆ ಆನಂತರ ವೇದ ಹೇಳ್ತದೆ, ಇದೇ ಕರ್ಮವನ್ನೇ ನಿಮಗೆ ಮಾಡಲಿಕ್ಕೆ ಅಭ್ಯಾಸ ಆಯ್ತಲ್ಲ, ಇದನ್ನು ಕೇವಲ ಹರಿಪ್ರೀತಿಗಾಗಿ ಮಾಡ್ರಿ, ನಿಷ್ಕಾಮನೆಯಿಂದ ಮಾಡ್ರಿ. ನಿಷ್ಕಾಮನೆ ಅಂತಂದ್ರೆ ಮಧ್ವಾಚಾರ್ಯ ಅರ್ಥ ಬರೀತಾರೆ, ನಿಷ್ಕಾಮನೆ ಅಂದ್ರೆ ಕಾಮನೆಯನ್ನು ಬಿಟ್ಟೇ ಕರ್ಮ ಮಾಡ್ರಿ ಅಂತ ಅರ್ಥ ಅಲ್ಲ. ಆ ರೀತಿ ಯಾರಿಗೆ ಮಾಡ್ಲಿಕ್ಕೆ ಆಗೋದು ಇಲ್ಲ, ಯಾವ ಆಸೆ ಇಲ್ಲದೆ ಕರ್ಮ ಮಾಡ್ಲಿಕ್ಕೆ ಆಗ್ತದ ಯಾರಿಗಾದ್ರೂ? ಮನುಷ್ಯನಿಗೆ ಪ್ರವೃತ್ತಿನೇ ಆಗುದಿಲ್ಲ. ಏನಾದ್ರೂ ಒಂದು ಆಸೆ ಇದ್ರೆ ಪ್ರವೃತ್ತಿ. ನಿಷ್ಕಾಮ ಕಾಮನೆ ಬಿಟ್ಟು ಆಸೆ ಬಿಟ್ಟು ಕರ್ಮ ಮಾಡ್ರಿ ಅಂತಂದ್ರೆ ಅದು ಪ್ರಾಕ್ಟಿಕಲ್ಲೇ ಅಲ್ಲ. ಅದಕ್ಕೆ ಮಧ್ವಾಚಾರ್ಯ ಹೇಳೋದು, ಯಾವ ಆಸೆನೂ ಇಲ್ಲದೆ ಇದ್ರೆ ಕರ್ಮದಲ್ಲಿ ಪ್ರವೃತ್ತಿ ಆಗುದಿಲ್ಲ, ಆಸೆ ಇರಬೇಕು. ನಿಷ್ಕಾಮ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಕ್ಷುದ್ರ ಕಾಮನೆಗಳನ್ನ ಬಿಡ್ರಿ ಅಂತ. ಕ್ಷುದ್ರವಾದ ಕಾಮನೆಗಳನ್ನು ಬಿಟ್ಟು ಉದಾತ್ತವಾದ ಉತ್ಕೃಷ್ಟವಾದ ಆಸೆ ಇಟ್ಟುಕೊಂಡು ಕರ್ಮ ಮಾಡಿ. ಯಾವುದು ಉತ್ಕೃಷ್ಟವಾದ ಆಸೆ ಅಂತಂದ್ರೆ ಜಗದೊಡೆಯನಾದ ಸರ್ವೋತ್ತಮನಾದ ಆ ಪರಮಾತ್ಮ ನಮ್ಮ ಮೇಲೆ ಪ್ರಸನ್ನನಾಗಬೇಕು. ಅವನು ಹೇಳಿದ ಕೆಲಸ ನಾವು ಮಾಡಿದ್ವಿ ಅಂದ್ರೆ ಅವನಿಗೆ ಪ್ರೀತಿ ಆಗ್ತದೆ, ಪ್ರಸನ್ನತೆ ಬರ್ತದೆ. ಆದ್ರಿಂದ ಭಗವಂತನ ಪ್ರೀತಿ ಸಂಪಾದನೆಗಾಗಿ ಆ ಆಸೆ ಇಟ್ಟುಕೊಂಡು ಕರ್ಮ ಮಾಡಿದರೆ ಅದು ನಿಷ್ಕಾಮ ಕರ್ಮನೇ, ಅದೇನು ಸಕಾಮ ಕರ್ಮ ಅಂತ ಅನಿಸೋದು. ಸಕಾಮ ಕರ್ಮ ಅಂದ್ರೆ ಕ್ಷುದ್ರ ಕಾಮನೆಗಳನ್ನು ಇಟ್ಟುಕೊಳ್ಬಾರ್ದು, ಹಾಗೆ ಅಭಿಪ್ರಾಯ. ಇದನ್ನ ಆಚಾರ್ಯ ಹೇಳ್ತಾರೆ. ವೇದವು ಕೂಡ ಫಲವನ್ನು ಹೇಳಿದ್ದು ಇದೇ ಉದ್ದೇಶ, ಕರ್ಮ ಮಾಡಲಿ ಅನ್ನೋ ಉದ್ದೇಶದಿಂದ ಹೇಳಿದ್ದು. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಒಬ್ಬ ರೈತ ಇದ್ದಂತೆ, ಅವನಿಗೆ 4 ಜನ ಮಕ್ಕಳು. ಪಾಪ ರೈತನೇ ಹೊಲಕ್ಕೆ ಹೋಗಬೇಕು, ಉಳ್ಬೇಕು, ಬಿತ್ತೋದು ಎಲ್ಲ ಅವನೇ ಮಾಡ್ತಾ ಇದ್ದ. ಮಕ್ಕಳಿಗೆ ಯಾರಿಗೂ ಕರ್ಮದಲ್ಲಿ ಪ್ರವೃತ್ತಿ. ಅವನಿಗೆ ವಯಸ್ಸಾಯಿತು. ವಯಸ್ಸಾದಾಗ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮಕ್ಕಳಿಗೆ ಹೇಳಿದ, ಹೋಗ್ರಿ ಹೊಲಕ್ಕೆ ಹೋಗಿ ಅದನ್ನೆಲ್ಲ ಅಗಿಯೋದು ಬಿತ್ತೋದು ಎಲ್ಲ ಮಾಡ್ರಿ ಅಂದ್ರೆ ಅವ್ರಿಗೆ ಕೆಲಸ ಮಾಡಿ ಅಭ್ಯಾಸ ಇಲ್ಲ, ಯಾರೂ ತಯಾರಿಲ್ಲ. ಆಗ ಒಂದು ಉಪಾಯ ಮಾಡಿದನಂತೆ, ನೋಡಿ ನನಗಂತೂ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ದುರ್ಬಲ ಆಗಿದ್ದೀನಿ. ನಿಮಗೆ ಬದುಕಬೇಕು, ಬೆಳೆ ಬರಬೇಕು, ಹಣ ಬೇಕು ಅಂತಾದ್ರೆ ನೀವು ಕೆಲಸ ಮಾಡಬೇಕು, ಮಾಡೋದಿಲ್ಲ ಅಂತೀರಿ. ಕೊನೆಗೆ ಇಷ್ಟ ಆದರೂ ಮಾಡ್ರಿ. ಆ ನಮ್ಮ ಹೊಲದಲ್ಲಿ ನಮ್ಮ ಪೂರ್ವಿಕರು ಒಂದು ನಿಧಿ ಹೂತಿಟ್ಟಿದ್ದಾರೆ, ಅದನ್ನಾದರೂ ತೋಡಿ ತೆಗೀರಿ ಅಂತ. ಅದಕ್ಕೆ ತಯಾರಾದ್ರು ಎಲ್ಲರೂ. ಹಾಗಾದ್ರೆ ದಿನಾ ಹೋಗಿ ಕೃಷಿ ಮಾಡೋದು ಅದೆಲ್ಲ ಬೇಡ, ನಿಧಿ ಬೇಕಾದ್ರೆ ತೋಡ್ತೇವೆ. ಎಲ್ಲಿದೆ, ಎಲ್ಲಿ ಯಾವ ಸ್ಪಾಟ್ನಲ್ಲಿದೆ ಹೇಳು ಅಂತ. ತಂದೆ ಹೇಳ್ತಾನೆ, ಯಾವುದು ಅಂತ ಗೊತ್ತಿಲ್ಲ, ಇಷ್ಟು ದೊಡ್ಡ ಎಕರೆಗಟ್ಟಲೆ ಇರೋ ಹೊಲದಲ್ಲಿ ಎಲ್ಲೋ ಹೂತಿಟ್ಟಿದ್ದಾರೆ, ಎಲ್ಲಿ ಅಂತ ಗೊತ್ತಿಲ್ಲ. ನೀವು 4 ಮೂಲೆಯಿಂದ 4 ಜನ ತೋಡ್ತಾ ಬರ್ರಿ, ಯಾರಿಗಾದ್ರೂ ಒಬ್ಬರಿಗೆ ಸಿಗ್ತದೆ ಅಂತ ಹೇಳಿ. ಅವ್ರು 4 ಕಡೆಯಿಂದ ತೋಡ್ತಾ ಬಂದ್ರು, ಹೊಲವನ್ನೆಲ್ಲ ಇದು ಮಾಡ್ತಾ ಬಂದ್ರು. ನಿಧಿ ಸಿಗ್ಲಿಲ್ಲ ಅಂತೂ, ಕಳೆ ಹೋಯ್ತು, ಹೊಲ ತೋಡಿದ್ದಾಯ್ತು, ಅಪ್ಪ ನಿಧಿ ಸಿಗ್ಲಿಲ್ಲ ಅಂದ್ರು. ಪರವಾಗಿಲ್ಲ, ಬೀಜ ಬಿತ್ತರೆ, ಹೇಗಿದ್ರು ತೋಡಿಟ್ಟಿದ್ರಿ, ಬೀಜ ಬಿತ್ತರೆ ಬೆಳೆ ಬರ್ತದೆ ಅಂತಂದು. ಆಮೇಲೆ ಅವರಿಗೆ ಅಭ್ಯಾಸ ಆಯ್ತು, ಮೈ ಬಗ್ಗಿಸೋ ಅಭ್ಯಾಸ ಆಯ್ತು, ಕೆಲಸ ಮಾಡೋ ಪ್ರವೃತ್ತಿ ಬಂತಂತೆ. ಅದರಂತೆ ವೇದ ಇಂಥ ಫಲಕ್ಕೋಸ್ಕರ ಪುತ್ರ ಸಂತಾನಕ್ಕೆ ಈ ಯಜ್ಞ ಮಾಡ್ರಿ, ಸ್ವರ್ಗಕ್ಕೆ ಇದು ಮಾಡ್ರಿ, ಯಾಕೆ ಹೇಳ್ತಾ ಇದೆ ಅಂತಂದ್ರೆ ಕರ್ಮ ಮಾಡುವುದರಲ್ಲಿ ಪ್ರವೃತ್ತಿ ಉಂಟಾಗಲಿ ಅಂತ ಹೇಳಿದ್ರು. ಆಮೇಲೆ ಅದು ಅಭ್ಯಾಸ ಬಿತ್ತು ಅಂತಂದ್ರೆ ಆಮೇಲೆ ತಾವೇ ಹರಿಪ್ರೀತಿ ಆಗಲಿ ಅಂತ ಮಾಡೇ ಮಾಡ್ತಾರೆ. ಅದಕ್ಕೆ ವೇದದಲ್ಲಿ ಫಲ ಹೇಳಿದ್ದು. ನಿಜವಾಗಿಯೂ ವೇದದ ಅಭಿಪ್ರಾಯ ನಿಷ್ಕಾಮ ಕರ್ಮ ಅನ್ನೋದನ್ನ ಕೃಷ್ಣ ಹೇಳ್ತಿದ್ದಾನೆ. ಇದು ಭಗವಂತನ ಸಾಕ್ಷಾತ್ಕಾರಕ್ಕೆ ಉಪಾಯ. ಅಂದ್ರೆ ಮನುಷ್ಯನ ಪರಮ ಗುರಿ ಮೋಕ್ಷ. ಆ ಮೋಕ್ಷ ಸಾಧನೆಗೆ ಸಾಕ್ಷಾತ್ಕಾರ ಆಗಬೇಕು, ಸಾಕ್ಷಾತ್ಕಾರಕ್ಕೆ ನಿಷ್ಕಾಮ ಕರ್ಮ ಬೇಕು. ಆದ್ದರಿಂದ ನಿಷ್ಕಾಮ ಕರ್ಮವನ್ನು ಮಾಡಬೇಕು, ಕರ್ಮ ಮಾಡು, ಯುದ್ಧ ಮಾಡು ಅಂತ ಹೇಳೋದು ಅದಕ್ಕೋಸ್ಕರ. ದೂರೇಣ ಶ್ಯವರಂ ಕರ್ಮ ಬುದ್ಧಿ ಯೋಗಾಧನಂಜಯ ಬುದ್ಧವು ಶರಣಮನ್ವಿಚ್ಛ ಕೃಪಣಾ ಫಲಹೇತವ. ಈ ನಿಷ್ಕಾಮ ಕರ್ಮ ಬಹಳ ಶ್ರೇಷ್ಠವಾದ ಸಾಧನ, ಕಾಮ್ಯಕರ್ಮ ಅಂತನ್ನೋದು ಬಹಳ ನಿಕೃಷ್ಟವಾದ ಸಾಧನ. ನೀನು ನಿಷ್ಕಾಮಕರ್ಮವನ್ನು ಅವಲಂಬಿಸು. ಕೃಪಣ ಫಲಹೇತವಃ, ಕಾಮ್ಯಕರ್ಮಗಳನ್ನು ಯಾರು ಅನುಷ್ಠಾನ ಮಾಡ್ತಾರೆ ಅವರು ಶೋಚನೀಯರು ಅಂತಾನೆ ಕೃಷ್ಣ. ಅವ್ರ ಬಗ್ಗೆ ನಾವು ಶೋಕ ಪಡಬೇಕು. ಕೃಪಣ ಫಲಹೇತವಃ, ಯಾಕೆ ಅದು ಬಹಳ ನಿಕೃಷ್ಟವಾದ ಸಾಧನ, ಅದನ್ನು ಅವಲಂಬಿಸಿದ್ದಾರಲ್ಲ ಅಂತ ಶೋಚನೀಯರಾಗ್ತಾರೋ. ಮತ್ತು ನಿಷ್ಕಾಮಕರ್ಮ ಮಾಡಿ ಜ್ಞಾನ ಸಂಪಾದನೆ ಮಾಡಿದರೆ ಅವನಿಗೆ ಮೋಕ್ಷ ಬರುವ ಕ್ರಮ ಹೇಗೆ ಅಂತಂದ್ರೆ, ಬುದ್ಧಿಯುಕ್ತೋ ಜಹಾತೀಹ ಉಭಯ ಸುಕೃತ ದುಷ್ಕೃತೇ ತಸ್ಮಾದ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಬುದ್ಧಿಯುಕ್ತ, ನಿಷ್ಕಾಮ ಕರ್ಮ ಮಾಡಿ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡವನು ಮೋಕ್ಷಕ್ಕೆ ಹೋಗ್ತಾನೆ. ಅದನ್ನು ಹೇಳುವಾಗ ಮಾತ್ರ ಕೃಷ್ಣ ಜಹಾತೀಹ ಉಭಯ ಸುಕೃತ ದುಷ್ಕೃತೆ, ಯಾರು ನಿಷ್ಕಾಮ ಕರ್ಮ ಅನುಷ್ಠಾನ ಮಾಡಿ ಭಗವಂತನ ಜ್ಞಾನ ಪಡಿತಾನೆ ಅವನು ಸುಕೃತ ದುಷ್ಕೃತ ಎರಡನ್ನೂ ಕೂಡ ಕಳಿಸಿಕೊಳ್ತಾನೆ. ಸುಕೃತ ದುಷ್ಕೃತವನ್ನೆರಡನ್ನು ಬಿಡ್ತಾನೆ. ಸುಕೃತ ದುಷ್ಕೃತ ಬಿಡೋದು ಅಂತಂದ್ರೆ ಪುಣ್ಯ ಪಾಪಗಳನ್ನು ಬಿಡೋದು ಅಂತ ಅರ್ಥ. ಸುಕೃತ ಅಂದ್ರೆ ಪುಣ್ಯ, ದುಷ್ಕೃತ ಅಂದ್ರೆ ಪಾಪ, ಎರಡನ್ನು ಬಿಡ್ತಾನೆ ಅಂದ್ರೆ ಮೋಕ್ಷಕ್ಕೆ ಹೋಗ್ತಾನೆ ಅಂತ ಅರ್ಥ. ಮೋಕ್ಷಕ್ಕೆ ಹೋಗುವಾಗ ಪುಣ್ಯ ಪಾಪಗಳನ್ನು ಬಿಟ್ಟೇ ಹೋಗ್ಬೇಕಂತ ವೇದ ಹಾಗೆ ಹೇಳ್ತದೆ. ಮೋಕ್ಷಕ್ಕೆ ಹೋಗುವಾಗ ಪುಣ್ಯ ಬಿಟ್ಟು, ಪುಣ್ಯನೂ ಬಿಡಬೇಕು ಪಾಪನೂ ಬಿಡಬೇಕು, ಎರಡನ್ನೂ ಕೂಡ ಕಳಿಸಿಕೊಂಡು ಮೋಕ್ಷಕ್ಕೆ ಹೋಗಬೇಕು. ಯಾಕೆ, ಪಾಪ ಇದ್ದವರಿಗಂತೂ ಅಲ್ಲಿ ಮೋಕ್ಷದಲ್ಲಿ ಪ್ರವೇಶ ಇಲ್ಲ, ಹಾಗೆ ಅದರಿಂದ ಪಾಪ ಬಿಡಬೇಕು, ಪುಣ್ಯವನ್ನು ಕೂಡ ಬಿಡಬೇಕಂತ. ಯಾರು ಸೇವೆ ಮಾಡಿರ್ತಾರೆ ಅವರು ಸೇವೆ ಮಾಡಿರ್ತಾರೆ ಅಂಥವರಿಗೆಲ್ಲ ಪುಣ್ಯ ಹಂಚಿ, ಬೈದವರಿಗೆಲ್ಲ ಪಾಪ ಹಂಚಿ, ಹಾಗೆ ಕೆಲವನ್ನು ಅನುಭವಿಸಬೇಕು, ಕೆಲವನ್ನು ಅನುಭವಿಸಬೇಕು, ಉಳಿದದ್ದನ್ನ ದ್ವೇಷ ಮಾಡಿದವರಿಗೆಲ್ಲ ಪಾಪ ಹಂಚಬೇಕಂತೆ, ಹೊಗಳಿದವರಿಗೆ ಸೇವೆ ಮಾಡಿದವರಿಗೆಲ್ಲ ಪುಣ್ಯ ಹಂಚಬೇಕು, ಅನಂತರದಲ್ಲಿ ತಾನು ಮೋಕ್ಷಕ್ಕೆ ಹೋಗಬೇಕು. ಮೋಕ್ಷಕ್ಕೆ ಹೋಗುವಾಗ ಪುಣ್ಯ ಪಾಪಗಳು ಎರಡೂ ಕೂಡ ಇರಕೂಡುದು ಜೀವನದಲ್ಲಿ ಅಂತಿದ್ದು. ಯಾಕೆ, ಮೋಕ್ಷಕ್ಕೆ ಮೋಕ್ಷದಲ್ಲಿ ಅದರ ಅವಶ್ಯಕತೆ ಇರೋದು. ಪಾಪ ಅಂತೂ ಕೆಟ್ಟ ಫಲ ಕೊಡುದು. ಪುಣ್ಯ ಯಾವ ಪುಣ್ಯ ಅಂತಂದ್ರೆ ಇದಕ್ಕೆಲ್ಲ ಮಧ್ವಾಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಮೋಕ್ಷಕ್ಕೆ ಹೋಗುವವನು ಬುದ್ಧಿಯುಕ್ತೋ ಜಹಾತೀಹ ಉಭಯ ಸುಕೃತ ದುಷ್ಕೃತೆ, ಸುಕೃತವನ್ನು ದುಷ್ಕೃತವನ್ನು ಬಿಟ್ಟು ಮೋಕ್ಷಕ್ಕೆ ಹೋಗ್ತಾನೆ ಬುದ್ಧಿಯುಕ್ತನಾದವನು. ಇಲ್ಲಿ ಸುಕೃತ ಬಿಡೋದು ಅಂತಂದ್ರೆ ಸುಕೃತಮಪಿ ಅಪ್ರಿಯಂ ಮಾನುಷ್ಯಾದಿ ಜಹಾತಿ ಅಂತ ಮಧ್ವಾಚಾರ್ಯರ ವ್ಯಾಖ್ಯಾನ. ಸುಕೃತದಲ್ಲಿ ಎರಡು ಬಗೆ ಇದೆ. ಒಂದು ಸುಕೃತ ಮೋಕ್ಷದಲ್ಲಿ ಆನಂದವನ್ನು ಕೊಡ್ತಕ್ಕಂತಹ ಸುಕೃತ. ಸುಕೃತ ಅಂದ್ರೆ ಪುಣ್ಯ, ಮೋಕ್ಷದಲ್ಲಿ ಆನಂದೋದ್ರೇಕವನ್ನು ಕೊಡುತ್ತದೆ. ಇನ್ನೊಂದು ಸುಕೃತ ಇದೆ, ಅದು ಒಳ್ಳೆಯ ಮನುಷ್ಯ ಜನ್ಮ ಕೊಡ್ತಕ್ಕಂತಹ ಸುಕೃತ. ಇಹಲೋಕದಲ್ಲಿ ಕೆಲವು ಭಾಗ್ಯವನ್ನು ಕೊಡ್ತಕ್ಕಂಥ ಪುಣ್ಯ. ಎರಡು ಥರ ಪುಣ್ಯ. ಅದಕ್ಕೆ ಇನ್ನೊಂದು ಹೆಸರು ಹೇಳಬೇಕು ಅಂದ್ರೆ ಇಷ್ಟ ಪುಣ್ಯ ಅನಿಷ್ಟ ಪುಣ್ಯ ಅಂತ ಕರೀತಾರೆ. ಇಷ್ಟ ಪುಣ್ಯ ಅಂತಂದ್ರೆ ಮೋಕ್ಷದಲ್ಲಿ ಆನಂದವನ್ನು ಕೊಡುವ ಪುಣ್ಯ ಇಷ್ಟ ಪುಣ್ಯ, ಅದು ಬಹಳ ಉತ್ತಮ ಮಟ್ಟದ ಪುಣ್ಯ. ಇನ್ನು ಅನಿಷ್ಟ ಪುಣ್ಯ ಅಂತಂದ್ರೆ ಮೋಕ್ಷಕ್ಕೆ ಅನಿಷ್ಟ ಅಷ್ಟೆ, ಮೋಕ್ಷದಲ್ಲಿ ಉಪಯೋಗ ಇಲ್ಲ. ಈ ಲೋಕದಲ್ಲಿ ಪುನಃ ಮನುಷ್ಯ ಜನ್ಮ ಬರಲಿಕ್ಕೆ, ಬ್ರಾಹ್ಮಣ ಜನ್ಮ ಬರಲಿಕ್ಕೆ, ಒಳ್ಳೆಯ ಭೋಗ ಭಾಗ್ಯಗಳನ್ನು ಕೊಡಲಿಕ್ಕೆ ಇರತಕ್ಕಂಥ ಪುಣ್ಯ. ಅದರಲ್ಲಿ ಮೋಕ್ಷಕ್ಕೆ ಹೋಗುವವನು ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆ ಯಾವ ಪುಣ್ಯ ಬಿಡ್ತಾನೆ ಅಂತಂದ್ರೆ ಮೋಕ್ಷದಲ್ಲಿ ಉಪಯೋಗ ಇರುವಂತಹ ಸುಕೃತವನ್ನು ಇಟ್ಟುಕೊತಾನೆ, ಮೋಕ್ಷಕ್ಕೆ ಉಪಯೋಗ ಇಲ್ಲದೇ ಇರುವಂತಹ ಅನಿಷ್ಟ ಪುಣ್ಯವನ್ನ ಅದನ್ನು ಹಂಚಿ ಹೋಗ್ತಾನೆ. ಯಾಕೆ, ಅದು ಇಟ್ಕೊಂತು ಅಂದ್ರೆ ಮತ್ತೆ ಮನುಷ್ಯ ದೇಹವನ್ನೇ ಕೊಡ್ತಕ್ಕಂಥ, ಈ ಲೋಕದ ಭೋಗ ಭಾಗ್ಯ ಕೊಡ್ತದೆ, ಅವನಿಗೆ ಬೇಕಾಗಿಲ್ಲ, ಭಗವಂತನ ಸಾಕ್ಷಾತ್ಕಾರ ಆಗ್ತಾ ಇದೆ, ಮೋಕ್ಷಕ್ಕೆ ಹೋಗ್ತಾ ಇದ್ದಾನೆ. ಇದನ್ನಾರು ಬಯಸ್ತಾರೆ, ಇದನ್ನು ಬಯಸೋದಿಲ್ಲ. ಮಗು ಚಾಕ್ಲೇಟು ಇದೆಲ್ಲ ಇಸ್ಕೋತಾ ಇರ್ತದೆ, ಎಲ್ಲಿವರೆಗೆ ಇಸ್ಕೋತಿರ್ತದೆ ಅಂದ್ರೆ ಅವ್ರ ಅಮ್ಮ ಬರೋ ತನಕ ಇಸ್ಕೋತಾ ಇರ್ತದೆ. ಅವ್ರ ಅಮ್ಮ ಬಂದು ಕೂಡಲೇ ಯಾವ ಚಾಕ್ಲೇಟ್ ಕೊಡ್ತೇನೆ ಅಂದ್ರೂ ಬರೋದಿಲ್ಲ, ಚೆಂಡು ಕೊಡ್ತೇನೆ ಅಂದ್ರೂ ಬರೋದಿಲ್ಲ, ಅವ್ರ ಅಮ್ಮನ ಹತ್ರ ಓಡ್ತದೆ. ಹಾಗೆ ಸಾಕ್ಷಾತ್ಕಾರ ಆಯಿತು ಅಂದ್ರೆ ನಿತ್ಯ ಸಾಕ್ಷಾತ್ಕಾರ ಪಡೆಯತಕ್ಕಂಥ ಮೋಕ್ಷಕ್ಕೆ ಹೋಗ್ತಾನೆ. ಮತ್ತೆ ಈ ಲೋಕದ ಭಾಗ್ಯವನ್ನು ಕೊಡುವ ಪುಣ್ಯ ಅವನಿಗೆ ಬೇಕಾಗುವುದಿಲ್ಲ, ಅದನ್ನೇ ಬಯಸುವವರು ಯಾರಿರ್ತಾರೆ ಅಂತ ಸೇವಕರಿಗೆಲ್ಲ ಅದನ್ನು ಹಂಚಿ ಹೋಗ್ತಾನೆ. ಹೀಗೆ ಎರಡು ಪುಣ್ಯ, ಇಷ್ಟ ಪುಣ್ಯ ಅನಿಷ್ಟ ಪುಣ್ಯ ಅಂತ. ಅದಕ್ಕೆ ಹಿಂದಿನಿಂದ ಒಂದು ದೃಷ್ಟಾಂತ ಕೊಟ್ಟುಕೊಂಡು ಬಂದಿದ್ದಾರೆ. ಯಾತ್ರೆಗೆ ಹೋಗುವಾಗ ಒಂದಿಷ್ಟು ಪದಾರ್ಥಗಳನ್ನು ತಗೊಂಡು ಹೋಗ್ತಿರ್ತಾರೆ ಅಲ್ಲಲ್ಲಲ್ಲಿ ಧರ್ಮಶಾಲೆಯಲ್ಲಿ ಅಡಿಗೆ ಊಟ ಮಾಡಿಕೊಂಡು ಮುಂದಕ್ಕೆ ಹೋಗ್ಲಿಕ್ಕೆ. ಕೆಲವನ್ನೆಲ್ಲ ತಗೊಂಡು ಹೋಗಬಾರ್ದು ಅಂತಿದೆ. ಸೌದೆ, ಎಣ್ಣೆ, ಉಪ್ಪು ಇದೆಲ್ಲ ಜೊತೆಗೆ ತಗೊಂಡು ಹೋಗಬಾರ್ದು ಅಂತ. ಅಕ್ಕಿ ಬೇಳೆ ಅದೆಲ್ಲ ತಗೊಂಡು ಹೋಗ್ಬೋದು. ಒಂದ್ ಕಡೆ ಧರ್ಮಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಬೇಕಾದ ಸೌದೆ, ಎಣ್ಣೆ, ಉಪ್ಪು ಎಲ್ಲ ಖರೀದಿ ಮಾಡ್ತಾರೆ, ಪರ್ಚೇಸ್ ಮಾಡಿ ತಂದು ಅಡಿಗೆ ಮಾಡ್ಕೊಳ್ತಾರೆ. ಒಂದಿಷ್ಟು ಉಳಿತದೆ, ಎಷ್ಟು ತಂದ್ರೂ ಸ್ವಲ್ಪ ಸ್ವಲ್ಪ ಉಳಿದೇ ಉಳಿತದೆ. ಆ ಎಣ್ಣೆ, ಉಪ್ಪು, ಕಟ್ಟಿಗೆ, ಇದ್ಲು ಇಂಥದ್ದನ್ನೆಲ್ಲ ಉಳಿದ್ರೆ ಅಲ್ಲಿ ಇನ್ಯಾರಾದ್ರೂ ಬಂದ್ರೆ ಅವ್ರಿಗೆ ಕೊಟ್ಟು ಬಿಡ್ತಾರಂತೆ, ಸ್ವಲ್ಪ ಉಳಿದಿದೆ ನೀವು ಉಪಯೋಗಿಸ್ಕೊಳ್ಳಿ ಅಂತ ಅವ್ರಿಗೆ ಕೊಡ್ತಾರೆ. ದ್ರಾಕ್ಷಿ ಗೋಡಂಬಿ ಪಚ್ಚಕರ್ಪೂರ ಇವೆಲ್ಲ ಕೇಸರಿ ಇದನ್ನು ಹತ್ರ ಎಷ್ಟು ಸ್ವಲ್ಪ ಉಳಿದ್ರು ಕೂಡ ಪಟ್ಟಣ ಕಟ್ಟಿ ತಗೊಂಡು ಹೋಗ್ತಾರಂತೆ ಮುಂದಕ್ಕೆ. ಅದು ಅವ್ರಿಗೆ ಬೇಕು, ಅದು ಕೊಡೋದೇ ಇಲ್ಲ, ಬರೀ ಎಣ್ಣೆ ಸಾಸಿವೆ ಉಪ್ಪು ಅದನ್ನು ಕೊಡ್ತಾರೆ, ಉಳಿದದ್ದನ್ನು ತಗೊಂಡು ಹೋಗ್ತಾರೆ. ಹಾಗೆ ಮೋಕ್ಷಕ್ಕೆ ಹೋಗುವವರು ಅನಿಷ್ಟ ಪುಣ್ಯ ಅಂತ ಏನಿರ್ತದೆ ಅದು ಈ ಸಾಸಿವೆ ಉಪ್ಪು ಎಣ್ಣೆ ಇದ್ದಾಗ ಬೇಕದು, ಅದು ಬೇಕು ಊಟಕ್ಕೆ ಬೇಕು, ಆದರೆ ಅಲ್ಲಿ ಬೇಡ, ಮುಂದಕ್ಕೆ ತಗೊಂಡು ಹೋಗಬಾರ್ದು, ಅದನ್ನು ಅಲ್ಲಿದ್ದವರಿಗೆ ಕೊಟ್ಟು ಹೋಗ್ತಾರೆ, ಅದು ಅನಿಷ್ಟ ಪುಣ್ಯ. ಇಷ್ಟ ಪುಣ್ಯ ಅಂತಂದ್ರೆ ಅದು ಕೇಸರಿ ದ್ರಾಕ್ಷಿ ಗೋಡಂಬಿ ಇದ್ದಾಗಿ ಎಷ್ಟು ಉಳಿದ್ರೆ ಅಷ್ಟು ಮುಂದಕ್ಕೆ ತಗೊಂಡು ಹೋಗಬಹುದು ಅದನ್ನು. ಹಾಗೆ ಮೋಕ್ಷಕ್ಕೆ ತಗೊಂಡು ಹೋಗುವ ಪುಣ್ಯ ಅದು ಅದು ಇಷ್ಟ ಪುಣ್ಯ. ಅನಿಷ್ಟ ಪುಣ್ಯ ಅಂತಂದ್ರೆ ಅದು ಬೇಕು ಆದರೆ ಮುಂದಕ್ಕೆ ತಗೊಂಡು ಹೋಗಬಾರ್ದು, ಆ ರೀತಿ ಇರ್ತದೆ, ಅದನ್ನು ಬೇರೆಯವರಿಗೆ ಕೊಟ್ಟು ಹೋಗ್ತಾರೆ. ಇಂತಹ ಫಲ ನಿಷ್ಠಾಮ ಕರ್ಮ ಮಾಡಿದವರಿಗೆ ಸಿಗ್ತದೆ, ಅದನ್ನು ಮೋಕ್ಷ ಆಗ್ತದೆ ಅಂತನ್ನೋದನ್ನು ಕೃಷ್ಣ ಈ ಮಾರ್ಗದಲ್ಲಿ ಹೇಳ್ತಿದ್ದಾನೆ. ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗ ಯುಜಸ್ವ. ಆದ್ರಿಂದ ಕರ್ಮಯೋಗಕ್ಕೆ ನೀನು ತೊಡಗು. ಯೋಗ ಅಂದ್ರೆ ಕರ್ಮಸು ಕೌಶಲಂ, ಕರ್ಮ ಮಾಡುವಾಗ ಕುಶಲತೆಯಿಂದ ಮಾಡ್ತಾರಲ್ಲ ಅದಕ್ಕೆ ಯೋಗ ಅಂತ ಕರೀತಾರೆ. ಕರ್ಮಯೋಗ ಅಂದ್ರೆ ಈ ಕುಶಲತೆಯಿಂದ ಫಲದ ಮೇಲಿನ ಆಸೆ ಬಿಟ್ಟು ಹರಿಪ್ರೀತಿ ಆಗಲಿ ಅಂತ ಮಾಡುವ ಕರ್ಮವೇ ಅದು ನಿಷ್ಕಾಮ ಕರ್ಮ ಅಥವಾ ಕರ್ಮಯೋಗ. ಕರ್ಮಜಂ ಬುದ್ಧಿಯುಕ್ತ ಹಿ ಫಲಂ ತತ್ವಾ ಮನೀಷಿಣ ಜನ್ಮಬಂಧ ವಿನಿರ್ಮುಕ್ತ ಪದಂ ಗಚ್ಚಂತನಾಮಯಂ. ಸಾಕ್ಷಾತ್ಕಾರ ಪಡೆದವರು ಈ ಫಲವನ್ನೆಲ್ಲ ಬಿಟ್ಟು ಜನ್ಮ ಬಂಧ ಸಂಸಾರ ಬಂಧ ಎಲ್ಲವನ್ನೂ ಕಳಚಿಕೊಂಡು ಪದಂ ಗಚ್ಚಂತಿ ಅನಾಮಯಂ, ಯಾವ ಆತಂಕ ಇಲ್ಲದ ಭಗವಂತನ ಲೋಕಕ್ಕೆ ಹೋಗ್ತಾರೆ. ಎಲ್ಲಿವರೆಗೆ ಈ ನಿಷ್ಕಾಮ ಕರ್ಮ ಮಾಡಬೇಕು ಅಂತ ಮುಂದಿನ ಪ್ರಶ್ನೆ. ನಿಷ್ಕಾಮ ಕರ್ಮ ಮಾಡಬೇಕು ಎಲ್ಲಿವರೆಗೆ ಮಾಡಬೇಕು, ಎಲ್ಲಿವರೆಗೆ ಮಾಡಬೇಕು ಅಂದರೆ ಯದಾ ತೇ ಮೋಹ ಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾಗಂತಾಸಿ ನಿರ್ವೇದಂ ಶ್ರೋತವ್ಯಶ್ಚ ಶ್ರುತಶ್ಚ. ಕರ್ಮಾನುಷ್ಠಾನ ಬುದ್ಧಿಯಲ್ಲಿ ಮೋಹ ಅನ್ನೋ ಕಲಿಲ ಬರಕೂಡು. ಎಲ್ಲಿಯವರೆಗೆ ಬುದ್ಧಿ ತನ್ನ ಮೋಹ ಕಲಿಲವನ್ನು ಮೋಹ ಅನ್ನುವ ಕಲ್ಮಶವನ್ನು ಕಳಿಸ್ಕೊಳ್ತದೋ ಅಲ್ಲಿಯವರೆಗೆ ನಿಷ್ಕಾಮ ಕರ್ಮ ಮಾಡಬೇಕು. ಅಂತಃಕರಣ ಪರಿಪೂರ್ಣವಾಗಿ ಶುದ್ಧವಾಗಿ ಆ ಶುದ್ಧವಾದ ಅಂತಃಕರಣದಲ್ಲಿ ಭಗವಂತನ ಜ್ಞಾನ ಅದು ಮೂಡ್ತದೆ ಅಂತಾದಾಗ ಅಲ್ಲಿಂದ ಮತ್ತೆ ನಿಷ್ಕಾಮ ಕರ್ಮ, ಅಲ್ಲಿಯವರೆಗೆ ನಿಷ್ಕಾಮ ಕರ್ಮ ಮಾಡಲೇಬೇಕು. ತದಾಗಂತಾಸಿ ನಿರ್ವೇದಂ ಶ್ರೋತವ್ಯಶ ಶ್ರುತಶ್ಚ. ಅದನ್ನೇ ಸ್ಪಷ್ಟವಾಗಿ ಹೇಳ್ತಾನೆ ಎಲ್ಲಿವರೆಗೆ ಮಾಡಬೇಕು ಅಂದರೆ ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಶ್ಯತಿ ನಿಶ್ಚಲ ಸಮಾಧೌ ಅಚಲ ಬುದ್ಧಿ ತದಾ ಯೋಗಮವಾಪ್ಸಿಸಿ. ನಮ್ಮ ಬುದ್ಧಿ ಎಲ್ಲ ಮೋಹ ಕಲ್ಮಶವನ್ನು ಮೀರಿ ಅದನ್ನೆಲ್ಲ ಕಳಚಿಕೊಂಡು ಶುದ್ಧವಾಗಿ ಪರಮಾತ್ಮನಲ್ಲಿ ಸ್ಥಿರವಾಗಿ ನಿಲ್ಲುವಂತಾಗಬೇಕು. ಸಮಾಧೌ ಅಚಲ ಬುದ್ಧಿ ಸಮಾಧ್ಯವಸ್ಥೆ ಅಂತಾರೆ. ಸಮಾಧ್ಯವಸ್ಥೆ ಆಗೋದು ಅಂತಂದರೆ ಸಮಾಧಿ ಅಂದರೆ ಸಂ ಚೆನ್ನಾಗಿ ಆ ಇನ್ನೂ ಚೆನ್ನಾಗಿ ಧಿ ಅಂದರೆ ಪರಮಾತ್ಮನಲ್ಲಿ ಬುದ್ಧಿ ನೆಲೆಸು ಸಂಪೂರ್ಣವಾಗಿ ಅಲ್ಲೇ ನೆಲೆಸಿಬಿಡಬೇಕು. ಆ ಕಡೆ ಈ ಕಡೆ ಚಂಚಲ ಆಗಬಾರ್ದು. ಇದಕ್ಕೆ ಸಮಾಧಿ ಅಂತ ಕರೀತಾರೆ. ಧ್ಯಾನಕ್ಕೆ ಕೂತ್ಕೊಂಡಾಗ ಆ ಮನಸ್ಸು ಕೇವಲ ಪರಮಾತ್ಮನಲ್ಲಿ ಸ್ಥಿರವಾಗಿ ನೆಲೆಸಿಬಿಡಬೇಕು. ಅದಕ್ಕೆ ಸಂ ಆದಧಾತಿ ಮನಃ ಅಥವಾ ಸಂ ಆಧೀಯತೆ ಮನಃ, ಚೆನ್ನಾಗಿ ಮನಸ್ಸು ಅಲ್ಲಿ ನಡಬೇಕು. ಅದಕ್ಕೆ ಸಮಾಧಿ ಅಂತ ಕರೀತಾರೆ. ಆ ಸಮಾಧ್ಯವಸ್ಥೆ ಬರೋ ತನಕ ನಿಷ್ಕಾಮ ಕರ್ಮ ಮಾಡಬೇಕು. ಅದರ ಮುಖ್ಯ ಗುರಿಯೇ ಅದು. ಅಂದರೆ ಸ್ಥಿತಪ್ರಜ್ಞನಾಗುವುದು ಅಂತ ಇನ್ನೊಂದು ಅರ್ಥ. ಸಮಾಧಿ ಅವಸ್ಥೆಯಲ್ಲಿ ತೊಡಗಬೇಕು ಅಂದ್ರೂ ಒಂದೇ, ಸ್ಥಿತಪ್ರಜ್ಞನಾಗುವುದು ಅಂದ್ರೆ ಒಂದು. ಪ್ರಜ್ಞ ಅಂದರೆ ಬುದ್ಧಿ, ಸ್ಥಿತ ಅಂದರೆ ಪರಮಾತ್ಮನ ಪಾದದಲ್ಲಿ ಸ್ಥಿತವಾಗಬೇಕದು. ಅದಕ್ಕೆ ಸ್ಥಿತಪ್ರಜ್ಞ ಅಂತ ಕರೀತಾರೆ ಅಥವಾ ಸಮಾಧಿ ಅಂತಾರೆ. ಹೀಗೆ ಸ್ಥಿತಪ್ರಜ್ಞನಾಗುವ ತನಕ ನಿಷ್ಕಾಮ ಕರ್ಮ. ಸ್ಥಿತಪ್ರಜ್ಞನಾಗುವುದು ಅಂದ್ರೆ ಏನು? ಅರ್ಜುನ ಕೇಳ್ತಾನೆ, ಸ್ಥಿತಪ್ರಜ್ಞಶ್ಯ ಕಾ ಭಾಷ ಸಮಾಧಿಸ್ಥಸ್ಯ ಕೇಶವ ಸ್ಥಿತಧೀ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇವಾತ್ಮನಾ ತುಷ್ಟ ಸ್ಥಿತಪ್ರಜ್ಞಸ್ತದೋಚ್ಯತೆ. ಎಲ್ಲ ಕಾಮನೆಗಳನ್ನು ಯಾರು ಬಿಟ್ಟಿರ್ತಾನೆ ಭಗವಂತನಲ್ಲೇ ಪರಮಾತ್ಮನ ಧ್ಯಾನದಿಂದಲೇ ಸಂತೋಷ ಪಡ್ತಾನೆ ಅವನು ಸ್ಥಿತಪ್ರಜ್ಞ. ಸ್ಥಿತಪ್ರಜ್ಞನಾದಾಗ ದುಃಖೇಷು ಅನುದ್ವಿಗ್ನಮನಾಹ, ಅವನಿಗೆ ಯಾವ ದುಃಖ ಪ್ರಸಂಗ ಬಂದರೂ ಕೂಡ ಉದ್ವೇಗ ಆಗೋದಿಲ್ಲ. ಹಾಗೆ ಭಗವಂತನೇ ಪರಮ ಗುರಿ, ಆದ್ದರಿಂದ ಎಷ್ಟು ದುಃಖ ಪ್ರಸಂಗ ಇದ್ದರೂ ಉದ್ವೇಗ ಆಗೋದಿಲ್ಲ, ಸುಖ ಪ್ರಸಂಗಗಳು ಬಂದರೂ ಕೂಡ ಅದರಲ್ಲಿ ಸ್ಪೃಹ ಮಾಡೋದಿಲ್ಲ. ವೀತ ರಾಗ ಭಯ ಕ್ರೋಧ ಅನುರಾಗ ಭಯ ಕೋಪ ಎಲ್ಲ ಮೀರಿಬಿಟ್ಟಿರ್ತಾನೆ ಅಂಥವನನ್ನ ಸ್ಥಿತಧೀರ್ ಮುನಿರುಚ್ಯತೆ. ಯಸ್ ಸರ್ವತ್ರಾನಭಿ ಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ. ಯಾವ ಶುಭವೇ ಅವನಿಗೆ ಒದಗಿ ಬರಲಿ ಅಶುಭವೇ ಒದಗಿ ಬರಲಿ ನಿರ್ವಿಕಾರನಾಗಿರ್ತ ರಾಮನಂತೆ. ನೀನು ಕಾಡಿಗೆ ಹೋಗಬೇಕು ಅಂತ ನಾನು ವರ ಕೇಳಿದ್ದೇನೆ ಅಂತ ಕೈಕೈ ಹೇಳಿದಾಗಲೂ ಒಂದೇ ರೀತಿ ಇದ್ದ ರಾಮ. ಹಿಂದಿನ ದಿವಸ ದಶರಥ ಮಹಾರಾಜ ಕರೆದು ನಿನಗೆ ಪಟ್ಟಾಭಿಷೇಕ ಮಾಡಬೇಕು ಅಂತಿದ್ದೇನೆ ಅಂತಂದಾಗಲೂ ಹಾಗೇ ಇದ್ದ. ನೋಡುವವರಿಗೆಲ್ಲ ಮುಖದಲ್ಲಿ ಯಾವ ವಿಕಾರವೂ ಇಲ್ಲ. ಈಗ ಹಾಗಲ್ಲ, ಏನಾದರೂ ಒಂದು ನಿನಗಿಂಥ ಅವಕಾಶ ಬಂದಿದೆ ಅಂತಂದಾಗ ವಿಚಿತ್ರ ಶಬ್ದ ಮಾಡ್ತಾರೆ, ಹಾಯ್ ಅಂತಾರೆ, ಕುಣಿತಾರೆ, ಕುಪ್ಪಳಿಸ್ತಾರೆ, ಒಬ್ರಿಗೊಬ್ರು ಹೊಡ್ಕೊಳ್ತಾರೆ. ಅದೇ ಏನಾದರೂ ಒಂದು ದುಃಖದ ಪ್ರಸಂಗ ಬಂದಿದೆ ಅಂತಂದ್ರೆ ಡಲ್ಲ ಕೂತು ಬಿಡ್ತಾರೆ, ಕುಸಿದು ಬಿದ್ದು ಬಿಡ್ತಾರೆ. ಒಂದೇ ರೀತಿ ನಿರ್ವಿಕಾರತೆ ಇರ್ತದಂತೆ ಸ್ಥಿತಪ್ರಜ್ಞೆ. ಯದಾ ಸಂಹರತೆ ನಾಭಿನಂದತೆ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಇಂಥದ್ದೊಂದು ಶುಭ ಆಗಿದೆ ಅಂತಂದಾಗ ಅಭಿನಂದನೆ ಮಾಡೋದು. ಏನಾದರೂ ನಿನಗೆ ಕೆಡಕಾಗಿದೆ, ಈ ರೀತಿ ನಿನಗೆ ಅವಕಾಶ ಇಲ್ಲ, ಇಂಥದ್ದಕ್ಕೆ ಅವಕಾಶ ಇಲ್ಲ ಅಂತಂದು ಕೂಡಲೇ ಸಿಟ್ಟಾಗಿ ಬಿಡೋದು, ಅವರನ್ನು ಬೈಯೋದು, ಈ ರೀತಿ ಮಾಡೋದು. ಒಂದೇ ರೀತಿ ಇರ್ತಾರೆ. ಕೂರ್ಮ ಯಾವ ರೀತಿ ತನ್ನ ಕಾಲು ಆಮೆ ಕಾಲುಗಳನ್ನು ಹೊರಗೆ ಚಾಚುತ್ತದೆ, ಬೇಡವಾದಾಗ ಒಳಗಡೆ ಮಾಡಿಕೊಡ್ತದೆ. ನೋಡ್ಬೇಕು ಆಮೇಲೆ ನಾಲ್ಕು ಬಹಳ ವಿಚಿತ್ರ, ಬರೀ ನಾಲ್ಕು ಕಾಲನ್ನು ಈ ಕಡೆ ಚಾಚುತ್ತದೆ ಅಥವಾ ಅದನ್ನೇ ಒಳಗೆ ತಗೊಂಡು ಬರೆಯ ಒಂದು ಚಿಪ್ ಆದ ಹಾಗೆ ಆಗ್ತದೆ. ಕೂರ್ಮ ಯಾವ ರೀತಿ ಕಾಲುಗಳನ್ನು ಚಾಚೋದು ಒಳಗೆ ಮಾಡ್ಕೊಳ್ಳೋದು ಮಾಡ್ಕೊಳ್ತದೋ ಅದರಂತೆ ಸ್ಥಿತಪ್ರಜ್ಞರಾದವರು ತಮ್ಮ ಇಂದ್ರಿಯಗಳನ್ನು ಲೌಕಿಕದಲ್ಲಿ ಬಿಡ್ತಾರೆ, ಬೇಡವಾದಾಗ ಅಷ್ಟೇ ಸುಲಭವಾಗಿ ಇಂದ್ರಿಯಗಳನ್ನು ಅಂತರ್ಮುಖಿಯಾಗಿ ಮಾಡ್ಕೋಬೇಕು. ಅವರು ಲೋಕದಲ್ಲಿ ಬರೋದಿಲ್ಲ ಅಂತೇನಿಲ್ಲ, ಲೋಕದ ಲೌಕಿಕರಾಗಿ ಲೌಕಿಕದ ಮಧ್ಯದಲ್ಲೇ ಇರ್ತಾರೆ. ಆದರೆ ಅದು ಬೇಡವಾದ ರೀತಿಗಳನ್ನು ಚಾಚೋದು ಒಳಗೆ ಮಾಡ್ಕೊಳ್ಳೋದು ಮಾಡ್ಕೊಳ್ತದೋ ಅದರಂತೆ ಸ್ಥಿತಪ್ರಜ್ಞರಾದವರು ತಮ್ಮ ಇಂದ್ರಿಯಗಳನ್ನು ಲೌಕಿಕದಲ್ಲಿ ಬಿಡ್ತಾರೆ, ಬೇಡವಾದಾಗ ಅಷ್ಟೇ ಸುಲಭವಾಗಿ ಇಂದ್ರಿಯಗಳನ್ನು ಅಂತರ್ಮುಖಿಯಾಗಿ ಮಾಡ್ಕೊಳ್ಬೇಕು. ಅವರು ಲೋಕದಲ್ಲಿ ಬರೋದಿಲ್ಲ ಅಂತೇನಿಲ್ಲ, ಲೋಕದ ಲೌಕಿಕರಾಗಿ ಲೌಕಿಕದ ಮಧ್ಯದಲ್ಲೇ ಇರ್ತಾರೆ. ಆದರೆ ಅದು ಬೇಡವಾದ ಪ್ರಸಂಗ ಬಂದಾಗ ಎಲ್ಲ ಇಂದ್ರಿಯಗಳನ್ನು ಅಂತರ್ಮುಖಿ ಮಾಡ್ಕೊಳ್ಬೇಕು, ಪರಮಾತ್ಮನ ಧ್ಯಾನಕ್ಕೆ ತೊಡಗುತ್ತಾರೆ. ಚಿತ್ತಪ್ರಜ್ಞರಾಗದೇ ಇದ್ದವರಿಗೆ ಮಾತ್ರ ಲೌಕಿಕದಲ್ಲಿ ಮನಸ್ಸನ್ನು ಹಾಕಿದಾಗ ಅದನ್ನು ಹೊರಗೆ ತೆಗೆಯೋದೇ ಬಹಳ ಕಷ್ಟ, ಅದನ್ನು ವಾಪಸ್ ತಗೊಳ್ಳೋದೇ ಕಷ್ಟ. ಓಡುವ ಕುದುರೆಯನ್ನು ನಿಯಂತ್ರಣ ಮಾಡೋದು ಎಷ್ಟು ಕಷ್ಟವೋ ಹಾಗಾಗ್ತದೆ, ಚಿತ್ತಪ್ರಜ್ಞರಿಗೆ ಅದು ಸುಲಭ. ಅದಕ್ಕೆ ನಮ್ಮ ಸ್ವಾಮಿಗಳು ಒಂದು ದೃಷ್ಟಾಂತ ಕೊಡ್ತಾ ಇದ್ರು. ಬೆಣ್ಣೆ ಹಾಲಿನಲ್ಲೇ ಇರ್ತದೆ ಬೆಣ್ಣೆ, ಅದನ್ನು ತೆಗೆದು ಬೆಣ್ಣೆ ಮಾಡಿ ನೀರಿಗೆ ಹಾಕಿ ಬಿಟ್ರೆ ಯಾವಾಗ ಬೇಕಾದ್ರೆ ಆವಾಗ ಬೆಣ್ಣೆ ತೆಗೆದು, ಬೆಣ್ಣೆ ತೆಗೆದು ನೀರಿಗೆ ಹಾಕ್ತಾರೆ, ಆದರೆ ನೀರಿನಲ್ಲಿ ಬೆರೆತು ಬಿಡೋದಿಲ್ಲ, ಅದು ನೀರಿನಲ್ಲಿ ಬೆಣ್ಣೆ ಬೆಣ್ಣೆಯಾಗಿ ತೇಲ್ತಾ ಇರ್ತದೆ, ಬೇಕಾದಾಗ ತೆಗೆದು. ಅದೇ ಹಾಲನ್ನು ನೀರಿಗೆ ಹಾಕಿಬಿಟ್ರೆ ಮಾತ್ರ ಮತ್ತೆ ನೀರು ಬೇರೆ ಹಾಲು ಬೇರೆ ಮಾಡ್ಲಿಕ್ಕೆ ಆಗೋದು. ಹಾಲು ನೀರಿಗೆ ಹಾಕಿದ್ರೆ ಹೋಯ್ತು, ಹಾಲು ಮತ್ತೆ ತೆಗಿಲಿಕ್ಕೆ ಆಗೋದಿಲ್ಲ, ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ. ಅದೇ ಹಾಲನ್ನು ಕಾಯಿಸಿ ಸ್ವಲ್ಪ ಆರಿಟ್ಟು ಆಮೇಲೆ ಹೆಪ್ಪು ಹಾಕಿ ಮೊಸರು ಮಾಡಿ ಅದನ್ನು ಮಜ್ಜಿಗೆ ಮಾಡಿ ಅದರಿಂದ ಬೆಣ್ಣೆ ತೆಗೆದು ಆಮೇಲೆ ನೀರಿಗೆ ಹಾಕಿದ್ರೆ ಯಾವಾಗ ಬೇಕಾದ್ರೆ ಅವಾಗ ತೆಗಿಬಹುದು, ಹಾಲನ್ನು ಹಾಕಿದ್ರೆ ತೆಗಿಲಿಕ್ಕೆ ಆಗೋದು. ಅದೇ ರೀತಿ ಮನುಷ್ಯ ಹಾಲಿನ ಪರಿಸ್ಥಿತಿಯಲ್ಲಿದ್ದಾಗ ಲೌಕಿಕಕ್ಕೆ ಹೋದ ಅಂತಂದ್ರೆ ಮತ್ತೆ ಈ ಕಡೆ ಬರಲಿಕ್ಕೆ ಆಗುದಿಲ್ಲ, ಆಧ್ಯಾತ್ಮಿಕ ಕಡೆ ಬರಲಿಕ್ಕೆ ಆಗುದಿಲ್ಲ. ಅದರಿಂದ ಅವನು ಹೇಗಾಗಬೇಕು ಅಂದ್ರೆ ಬೆಣ್ಣೆ ಆದಾಗ ಆಗ್ಬೇಕು. ಚಿತ್ತಪ್ರಜ್ಞ ಅಂದ್ರೆ ಬೆಣ್ಣೆ ಇದ್ದಾಗ, ಚಿತ್ತಪ್ರಜ್ಞರಾಗದೇ ಇದ್ದವರು ಹಾಲಿದ್ದಾರೆ. ಹಾಲು ನೀರಿಗೆ ಹೋದ್ರೆ ಕಷ್ಟ, ಬೆಣ್ಣೆ ನೀರಿಗೆ ಹೋದ್ರೆ ಬೇರ್ಪಡಿಸ್ತದೆ. ಅದರಂತೆ ಚಿತ್ತಪ್ರಜ್ಞರು ಲೌಕಿಕದಲ್ಲಿಯೂ ಇರ್ತಾರೆ, ಯಾವ ಕ್ಷಣಕ್ಕೆ ಬೇಕಾದ್ರೆ ಎದ್ದವರು. ಅದೇ ಈಗಿನ ಕಾಲದ ಹುಡುಗರನ್ನ ಊಟಕ್ಕೆ ಬನ್ನಿ ಅಂತಂದ್ರೆ ಟಿವಿ ಮುಂದೆ ಕೂತ್ಕೊಂಡ್ರೆ ಮುಗಿಯೋ ತನಕ ಹೇಳೋದೇ ಎದ್ದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ, ಅವರಿಗೆ ಹಗ್ಗ ಹಾಕಿ ಎಳೆದ್ರೂ ಕೂಡ ಬರ್ಲಿಕ್ಕೆ ಆಗುದಿಲ್ಲ, ಆ ರೀತಿ ಮಗ್ನರಾಗಿ ಬಿಟ್ಟಿರ್ತಾರೆ. ಚಿತ್ತಪ್ರಜ್ಞರಾದವರು ಬೇಕಾದ್ರೆ ನೋಡ್ತಿರ್ತಾರಂತೆ, ಆದ್ರೆ ಯಾವಾಗ ಅಂದ್ರೆ ಆವಾಗ ಬಂದ್ಬಿಡ್ತಾರೆ. ಆದ್ರೆ ಅವ್ರು ಮಗ್ನ ಆಗುದಿಲ್ಲ, ನೀರಿನಲ್ಲಿ ಮಗ್ನ ಆದಂತೆ ಮಗ್ನ ಆಗುದಿಲ್ಲ. ಹಾಗೆ ಯದಾ ಸಂಹರತೆ ಜಾಯಂ ಕೂರ್ಮ ಅಂಗಾನೀವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ಸತ್ಯ ಪ್ರಜ್ಞಾ ಪ್ರತಿಷ್ಠಿತ. ಇಂದ್ರಿಯಗಳೆಲ್ಲ ವಿಷಯದ ಪದಾರ್ಥ ಕಡೆ ಹೋಗಿರ್ತದೆ, ಆದರೆ ಕೂರ್ಮ ಕಾಲನ್ನ ಒಳಗಡೆ ಹೀರಿಕೊಂಡು ತೆಗೆದುಕೊಳ್ಳುವಂತೆ ಅವರು ಇಂದ್ರಿಯಗಳನ್ನು ವಾಪಸ್ ತಗೊಂಡ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನ ರಸವರ್ಜ್ಯಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಇಂಥ ಕೃತಪ್ರಜ್ಞ ಸ್ಥಿತಿ ಬರಲಿಕ್ಕೆ ಏನ್ ಮಾಡಬೇಕು ಅಂತಂದ್ರೆ
ಆಹಾರ ಪರಿತ್ಯಾಗ ಮಾಡಿಬಿಟ್ರೆ ಆವಾಗ ಇಂದ್ರಿಯಗಳ ಶಕ್ತಿಯೆಲ್ಲ ಕುಂಠಿತಾಗಿ ಇಂದ್ರಿಯ ಜಯ ಮಾಡಬಹುದಲ್ಲ. ಆದರೆ ಕೃಷ್ಣ ಹೇಳ್ತಾನೆ, ಆಹಾರ ಬಿಡ್ತಾ ಹೋದರೆ ಇಂದ್ರಿಯ ಜಯ ಆಗುವುದಿಲ್ಲ. ಆಹಾರ ಬಿಡೋದ್ರಿಂದ ಏನಾಗ್ತದೆ, ಇಂದ್ರಿಯ ಜಯ ಆಗುವುದಿಲ್ಲ, ಇಂದ್ರಿಯದ ದೌರ್ಬಲ್ಯ ಬರ್ತದೆ. ಆಹಾರ ಬಿಟ್ಟರೆ ಅವನು ಮತ್ತೆ ಅವನ ದುರ್ಬಲಾಗಿ ಬಿಡ್ತಾನೆ, ಎಲ್ಲೂ ಯಾವುದು ಬೇಡ ಅನ್ನಿಸ್ತದೆ ಅವನು. ಅದು ಇಂದ್ರಿಯ ಜಯ ಅಲ್ಲ. ಯಾಕೆ? ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ. ವಿಷಯಗಳೇನು ದೂರ ಆಗ್ತದೆ, ಆದರೆ ರಸನೇಂದ್ರಿಯ ಮಾತ್ರ ಚುರುಕಾಗೇ ಇರ್ತದಂತೆ ಆಹಾರ ಬಿಟ್ಟರೆ. ಅದಕ್ಕೆ ಅದಲ್ಲ, ಆ ರೀತಿ ಇಂದ್ರಿಯ ಜಯ ಮಾಡ್ತಕ್ಕಂಥ ಕ್ರಮ ಅಲ್ಲ. ಮತ್ತೇನು, ಭಗವಂತನ ತತ್ವವನ್ನು ತಿಳಿತಾ ಹೋಗಬೇಕು. ಭಗವಂತನ ತತ್ವ ತಿಳಿತಾ ಹೋದಾಗ, ಅವನ ಮಹಿಮೆಯನ್ನ ಪದೇ ಪದೇ ಅನುಸಂಧಾನ ಮಾಡಿದಾಗ ಮನಸ್ಸು ಆಚೆಗೆ ಆಕೃಷ್ಟವಾಗಿ ಆಚೆಗೆ ಆಕರ್ಷಣೆ ಆಗ್ತದೆ. ಬೇರೆ ಯಾವುದು ಕೂಡ ಬೇಡ ಅಂತ ಅನಿಸ್ತದೆ. ಅದು ಇಂದ್ರಿಯ ಜಯದ ಮಾರ್ಗ ಹೊರತು ಆಹಾರ ಬಿಟ್ಟು ಇಂದ್ರಿಯ ಜಯ ಮಾಡ್ಕೊಳ್ತೇನೆ ಅಂತಂದ್ರೆ ಆಗುತ್ತೆ. ವಿಜಯೇಂದ್ರ ಸ್ವಾಮಿಗಳ ಕಥೆಯಲ್ಲಿ ಬರ್ತದೆ, ವಿಜಯೇಂದ್ರರು ಒಳ್ಳೆ ಊಟ ಮಾಡ್ತಿದ್ರಂತೆ. ವಿಜಯೇಂದ್ರ ಸ್ವಾಮಿ ಸಣ್ಣಕ್ಕಿ ಶಾಲ್ಯನ್ನ ಅಂತಾರ, ಸಣ್ಣಕ್ಕಿ ಅನ್ನ ತುಪ್ಪ ಹಾಲು ಮೊಸರು ಬೆಣ್ಣೆ ಎಲ್ಲ ಯಥೇಚ್ಛವಾಗಿ ದೇವರಿಗೆ ನೈವೇದ್ಯ ಮಾಡಿ ಸ್ವೀಕಾರ ಮಾಡ್ತದೆ. ನಿಷಿದ್ಧ ಅಲ್ಲೇ ಇರೋದನ್ನ ಒಳ್ಳೆ ಪದಾರ್ಥಗಳನ್ನ ರಸಭರಿತವಾದ ಊಟ. ಒಮ್ಮೆ ದೀಕ್ಷಿತರು ಅವರನ್ನ ಆಕ್ಷೇಪ ಮಾಡಿದ್ರಂತೆ, ಇಂಥ ಆಹಾರ ಸ್ವೀಕಾರ ಮಾಡ್ತಾ ಇದ್ದೀರಿ ನೀವು. ಅವರು ಹೇಳಿದ ಶ್ಲೋಕ, ವಿಶ್ವಾಮಿತ್ರ ಪರಾಶರ ಪ್ರವೃತ್ತಯ ವಾತಾಂಬು ಪರ್ಣಾಶನ. ವಿಶ್ವಾಮಿತ್ರ ಪರಾಶರ ಈ ಋಷಿಗಳೆಲ್ಲ ವಾತಾಂಬು ಪರ್ಣಾಶನ, ಬರೇ ಗಾಳಿ ನೀರು ಅಷ್ಟರ ಮೇಲೆ ಇರ್ತಿದ್ರು. ಊಟ ಮಾಡಿದವರೇ ಇಲ್ಲ, ಬರೇ ಗಾಳಿಯಲ್ಲಿ ಇರ್ತಿದ್ರು ಅಥವಾ ನೀರು ಕುಡ್ಕೊಂಡು ಇರ್ತಿದ್ರು. ಅಂಥವರು ಕೂಡ ಅಸ್ತ್ರ ಸ್ತ್ರೀಯರನ್ನ ನೋಡಿ ಮೋಹಿತರಾದದ್ದು ಪುರಾಣದಲ್ಲಿ ಕೇಳ್ತೇವೆ. ಅಂಥ ಬರೇ ಗಾಳಿ ಸ್ವೀಕಾರ ಮಾಡಿಕೊಂಡು ನೀರು ಕುಡ್ಕೊಂಡಿದ್ದವರು. ನೀವು ನೋಡಿದ್ರೆ ಶಾಲ್ಯನ್ನಂ ಸಹೃತಂ ಪಯೋ ದಧಿಯುತಂ ಏ ಭುಂಜತೆ ಮಾನವಾ. ಮನುಷ್ಯರಾಗಿ ಶಾಲ್ಯನ್ನ ಅಂದ್ರೆ ಸಣ್ಣಕ್ಕಿ ಅನ್ನ ಹಾಲು ಮೊಸರು ತುಪ್ಪ ಇದನ್ನೆಲ್ಲ ಹಾಕೊಂಡು ಊಟ ಮಾಡ್ತಾ ಇದ್ದೀರಿ. ದೇಶಾಲಿಯ ನಿಗ್ರಹೋ ಯದಿ ಭವೇತ್ ವಿಂಧ್ಯಕುಲವೇ ಸಾಗರೆ. ನಿಮ್ಮಂಥವರಿಗೆ ಇಂದ್ರಿಯ ಜಯ ಇದೆ ಅಂತಂದ್ರೆ ವಿಂಧ್ಯ ಪರ್ವತ ಸಮುದ್ರದಲ್ಲಿ ತೇಲ್ತಾ ಇದೆ ಅಂದ್ರೆ ಎಷ್ಟು ಅಸಂಭಾವಿತವೋ, ಇಂಥ ಊಟ ಮಾಡಿದ ನಿಮಗೆ ಇಂದ್ರಿಯ ಜಯ ಅಷ್ಟೇ ಅಸಂಭಾವಿತ ಅಂದ್ಬಿಟ್ರು. ಇಂಥ ಊಟ ಮಾಡಿ ನಿಮ್ದೆಂಥ ಇಂದ್ರಿಯ ಜಯ ಅಂತ ಕೇಳ್ತಾರೆ. ಸುಮ್ಮನೆ ಸಲಿಗೆ ಅಂತ ಕೇಳಿದ್ರು. ಆಗ ವಿಜಯೇಂದ್ರ ಸ್ವಾಮಿಗಳು ಅದೇ ಥರ ಶ್ಲೋಕ ಮಾಡಿ ಅವರೊಂದು ಉತ್ತರ ಕೊಟ್ಟರಂತೆ. ಸಿಂಹೋ ಮದದ್ವಿರದ ಮಸ್ತಕ ಮಾಂಸ ಭೋಜಿ ಸಂವತ್ಸರಸ್ಯ ಕುರುತೆ ರತಿಮೇಕವಾರಂ ಪಾರಾವತ ಖಲು ಶಿಲಾ ಸಕಲಾನಿ ಭುಂಕ್ತೆ ಕಾಮೀ ಭವತ್ಯನುದಿನಂ ವದಕೋತ್ರ ಹೇತು ಅಂತ ಕೇಳಿದ್ರು. ಆಹಾರ ಅಂತ ಹೇಳಬೇಡಿ, ಸಿಂಹ ಸಿಂಹ ಏನ್ ತಿಂತದೆ ಗೊತ್ತೇನು? ಸಿಂಹ ಮದದ್ವಿರದ ಮಸ್ತಕ ಮಾಂಸ ಭೋಜಿ. ಮದಭರಿತವಾದ ಆನೆಯ ಗಂಡ ಸ್ಥಳಕ್ಕೆ ಹೋಗಿ ಅದರ ಹಣೆ ಮೇಲೆ ಹೋಗಿ ಅದನ್ನು ಬಗೆದು ಅದರ ಮಾಂಸ ತಿಂತದಂತೆ ಸಿಂಹ. ಅಂಥ ಒಳ್ಳೆ ಭಾರಿ ಪುಷ್ಟವಾದ ಆಹಾರ, ಅಂಥ ಆಹಾರವನ್ನ ಸಿಂಹ ಸ್ವೀಕಾರ ಮಾಡ್ತದೆ, ಅದನ್ನೇ ತಿನ್ನೋದು. ಆದರೆ ಸಂವತ್ಸರಸ್ಯ ಕುರುತೆ ರತಿ ಮೇಘವಾರಂ, ಒಂದು ಸಂವತ್ಸರದಲ್ಲಿ ಒಂದೇ ಸಲ ಅದು ಸ್ತ್ರೀ ಸಂಘ ಮಾಡೋದಂತೆ ಸಿಂಹ. ವರ್ಷಕ್ಕೆ ಒಂದು ಸಲ ಒಂದೇ ದಿನ ಸಂವತ್ಸರಸ್ಯ ಕುರುತೆ ಪ್ರತಿ ಮೇಘವಾರಂ, ಅದರ ಗೃಹಸ್ಥ ಧರ್ಮ ಅಂದ್ರೆ ಅಷ್ಟೇ. ಅದು ತಿನ್ನೋ ಆಹಾರ ಮಾತ್ರ ಆನೆ ಗಂಡ ಸ್ಥಳದ ಮಾಂಸ ತಿಂತದೆ, ಸಂವತ್ಸರಕ್ಕೆ ಒಂದೇ ಸಲ ಅದರ. ಆದರೆ ಪಾರಿವಾಳ ಪಾರಾವತ ಖಲು ಶಿಲಾ ಚಕಲಾನಿ ಹುಂಪೆ, ಪಾರಿವಾಳ ಮಾತ್ರ ಮಣ್ಣಿನ ಇದು ಕಣಗಳನ್ನು ತಿಂತದಂತೆ, ಕಲ್ಲಿನ ಹರಳು ತಿಂತದಂತೆ ಪಾರಿವಾಳ. ಅದೇನು ದಿನ ಮಾಂಸ ತುಪ್ಪ ಅದೇನಿಲ್ಲ, ಕಲ್ಲಿನ ಹರಳು ತಿಂತದೆ. ಕಾಮೀಭವ ತನುದಿನ ಪದಕೋತ್ರ ಹೇತು, ಪ್ರತಿನಿತ್ಯ ಕಾಮಿಯಾಗಿ ವರ್ತಿಸ್ತದಂತೆ ಪಾರಿವಾಳ. ಕಲ್ಲಿನ ಹರಳು ತಿಂತದೆ, ನೀರಸವಾದ ಕಲ್ಲಿನ ಹರಳು ತಿಂದು ಅದು ಕಾಮಿಯಾಗ. ಒಳ್ಳೆ ಆನೆಯ ಮಾಂಸ ತಿಂದು ಸಿಂಹ ಅಷ್ಟು ವಿರಕ್ತವಾಗಿರ್ತದೆ. ಸಂವತ್ಸರಕ್ಕೆ ಒಂದು ಸಲ ಅದರ ಚಿಕ್ಕಿ ಯಾವುದು ಕಾರಣ ಇವ ವಿಜಯೇಂದ್ರ ಹೇಳ್ತಾರೆ. ನಾನು ಇಷ್ಟು ಅನ್ನ ತಿಂದರೂ ಕೂಡ ನನ್ನ ಮನಸ್ಸಿಗೆ ಬೇರೆ ಯೋಚನೆ ಬರಲಿಕ್ಕೆ ಅವಕಾಶವೇ ಇಲ್ಲ. ಯಾಕೆಂದ್ರೆ ಸದಾ ನನ್ನ ಮನಸ್ಸು ಶಾಸ್ತ್ರಾವಲೋಕನ ಭಗವಂತನ ಚಿಂತನೆಯಲ್ಲಿ ತೊಡಗಿರ್ತದೆ, ಬೇರೆದ್ದು ತಲೆ ಬರಲಿಕ್ಕೆ ಪುರುಸೋತೇ ಇಲ್ಲ ಅಂತ. ಹಾಗೆ ಪರಮಾತ್ಮನ ಕಡೆ ಆಕರ್ಷಿತ ಆದಾಗ ಅದು ಇಂದ್ರಿಯ ಜಯ. ಅದರಿಂದ ರಸೋಕ್ಷ್ಯ ಪರಂ ದೃಷ್ಟ್ವಾ ನಿವರ್ತದೆ. ರಸನೇಂದ್ರಿಯ ಗೆಲ್ಲಬೇಕಾದ್ರೆ ಭಗವಂತನನ್ನ ಅವನ ದರ್ಶನ ಆದ್ಮೇಲೆ ರಸನೇಂದ್ರಿಯವನ್ನ ಗೆಲ್ಲಬಹುದು. ಅದರಿಂದ ಇಂದ್ರಿಯ ಜಯ ಅಂತಂದ್ರೆ ಇಂದ್ರಿಯಗಳನ್ನೆಲ್ಲ ನಿಯಮನ ಮಾಡಬೇಕು. ಯುಕ್ತ ಆಸೀತ ಮತ್ಪರ, ಸದಾ ಮತ್ಪರನಾಗಿರ್ಬೇಕು ಅಂತಾನೆ ಕೃಷ್ಣ. ಮತ್ಪರನಾಗಿರ್ಬೇಕು ಅಂದ್ರೆ ನನ್ನ ಚಿಂತನೆಯಲ್ಲಿ ಇರಬೇಕು, ಕೂತ್ರೆ ನಿಂತರೆ ನನ್ನದೇ ಧ್ಯಾನ, ನನ್ನ ಮಹಿಮೆ ತಿಳ್ಕೊಳ್ಬೇಕು, ನನ್ನ ಬಗ್ಗೆ ಮಾತಾಡಬೇಕು ಅಂತ ಚಿಂತನೆ ಇತ್ತು ಅಂತಂದ್ರೆ ಎಲ್ಲ ಇಂದ್ರಿಯಗಳನ್ನೂ ಗೆಲ್ಲಬಹುದು, ಮನಸ್ಸನ್ನು ಗೆಲ್ಲಬಹುದು. ತಾನೇ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರ ತ್ವಚೇ ಹಿ ಯಶೇಂದ್ರಿಯಾಣಿ ಸಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಹೀಗೆ ಚಿತ್ತಪ್ರಜ್ಞನಾಗುವ ಕ್ರಮ. ಇಂದ್ರಿಯ ಜಯ ಯಾಕೆ ಬರೋದಿಲ್ಲ ಅಂತನ್ನೋದನ್ನ ಹೇಳ್ತಾನೆ ಕೃಷ್ಣ. ಹೇಳ್ತಾನೆ ಆ ಮಾರ್ಗ ಧ್ಯಾಯತೋ ವಿಷಯಾನ್ ಪುಂಸಃ. ಮನುಷ್ಯ ಹಾಳಾಗುವ ಕ್ರಮ ಹೀಗದು. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಯಾವಾಗಲೂ ಧ್ಯಾಯತೋ ವಿಷಯಾನ್ ಪುಂಸಃ, ವಿಷಯ ಪದಾರ್ಥಗಳನ್ನೇ ಯೋಚನೆ ಮಾಡ್ತಾ ಇದ್ರೆ ಅದ್ರ ಮೇಲೆ ಅಟ್ಯಾಚ್ಮೆಂಟ್ ಬೆಳೆದ್ಬಿಡ್ತದೆ. ಧ್ಯಾಯತೋ ವಿಷಯ ಪುಂಸಃ, ಅದಕ್ಕೆ ಮನಸ್ಸು ಖಾಲಿ ಬಿಡಬಾರ್ದು. ಮನಸ್ಸು ಖಾಲಿ ಇದ್ದಾಗ ಯಾವುದೋ ಒಂದು ವಸ್ತುವನ್ನೇ ಯೋಚನೆ ಮಾಡ್ತಾ ಇದ್ರೆ ಅದು ನಮ್ಮ ಮನೆಗೆ ಬರಲೇಬೇಕು ಅನ್ನುವಷ್ಟು ಅಟ್ಯಾಚ್ಮೆಂಟ್ ಬೆಳೀತದೆ. ಅದನ್ನು ತಂದಿಟ್ಕೊಳ್ಳಿಕ್ಕಾಗಲಿಲ್ಲ ಅಂತಾದ್ರೆ ಸಿಟ್ಟು ಬರ್ಲಿಕ್ಕೆ ಶುರು. ಅದರಿಂದ ಮನುಷ್ಯನಿಗೆ ಮೊದಲು ಬರೋದು ವಿಷಯ ಪದಾರ್ಥಗಳ ಧ್ಯಾನ, ಅಲ್ಲಿಂದ ಶುರುವಾಗ ಅದನ್ನು ನೋಡೋದು, ಅದನ್ನೇ ಯೋಚನೆ ಮಾಡೋದು ಮನಸ್ಸಿನಲ್ಲಿ. ಧ್ಯಾಯತೋ ಪರಮಾತ್ಮನ ಧ್ಯಾನ ಅಲ್ಲ, ಧ್ಯಾಯತೋ ವಿಷಯ ಅಂತ. ವಿಷಯ ಅಂದ್ರೆ ಲೌಕಿಕ ವಸ್ತುಗಳು, ಭೋಗ ಸಾಮಗ್ರಿಗಳು, ಅದನ್ನೇ ಧ್ಯಾನ ಮಾಡ್ತಾ ಇದ್ರೆ ಅದ್ರ ಮೇಲೆ ಸಂಘ ಉಂಟಾಗ್ತದೆ, ಅದು ಮನೆಗೆ ಬೇಕೇ ಬೇಕು ಅನ್ನುವಂತಹ ಕಾಮನೆ ಉಂಟಾಗ್ತದೆ. ಆ ಕಾಮನೆ ಈಡೇರದೇ ಇದ್ದಾಗ ಕೋಪ ಬರ್ತದೆ, ಕೋಪ ಬಂದಾಗ ಬುದ್ಧಿ ಭ್ರಮಣ ಆಗ್ತದೆ. ಯಾವುದು ಕರ್ತವ್ಯ ಕರ್ತವ್ಯಗಳು ಶಾಸ್ತ್ರದಲ್ಲಿ ಏನ್ ಹೇಳಿದ್ದಾರೆ ಅದೆಲ್ಲ ಮರೆತು ಹೋಗಿಬಿಡ್ತದೆ, ವಿವೇಕ ತಪ್ಪುತ್ತದೆ, ಮಾಡಬಾರದ ಪಾಪಗಳನ್ನು ಮಾಡ್ತಾನೆ, ನರಕಕ್ಕೆ ಹೋಗ್ತಾನೆ. ಅದರಿಂದ ಮನಸ್ಸು ಖಾಲಿ ಇದ್ದಾಗೆಲ್ಲ ದೇವರ ಚಿಂತನೆ, ಭಗವಂತನ ಚಿಂತನೆ, ಅದನ್ನು ಮಾಡಬೇಕೇ ಹೊರತು ವಿಷಯ ಪದಾರ್ಥಗಳ ಧ್ಯಾನ ಮಾಡಿಕೊಡ್ಬೋದು. ರಾಗದ್ವೇಷಯುಕ್ತ ಎಷ್ಟು ವಿಷಯಾನಿಂದ್ರಿಯೇಶ್ವರನ್ ಆತ್ಮವಶ್ಯೇ ವಿಧೇಯ ಆತ್ಮ ಪ್ರಸಾದ ಅಧಿಗಚ್ಚತಿ. ಮನುಷ್ಯ ಪ್ರಸನ್ನನಾಗಬೇಕಾಗಿದ್ರೆ ರಾಗ ದ್ವೇಷ ಮನಸ್ಸಿನಲ್ಲಿ ಎರಡೂ ಹೋಗ್ಬೇಕು. ಒಬ್ಬರ ಮೇಲೆ ದ್ವೇಷ ಇದ್ರೂ ಮನಸ್ಸಿಗೆ ಸಮಸ್ಯೆ ಬರೋದು. ಯಾರ ಮೇಲಾದ್ರೂ ದ್ವೇಷ ಇತ್ತು ಅಂದ್ರೆ ಅವ್ರದ್ದೇ ಧ್ಯಾನ, ಅವ್ರ ತಲೆ ತುಂಬಾ ಅವರೇ ಸುತ್ತ ಬಿಡ್ತಾರೆ. ಅದಕ್ಕೆ ಧ್ರುವನಿಗೆ ಹೇಳ್ತಾಳೆ ಅವರಮ್ಮ, ಮನೆಯಲ್ಲಿ ಅವಮಾನ ಆಯ್ತು, ಸುನೀತ್ ಸುರುಚಿ ಅವಮಾನ ಮಾಡಿದ್ದು ಅಂತ ಅಳುವಾಗ ಮನೆ ಬಿಟ್ಟು ಕಾಡಿಗೆ ಹೋಗು, ಪರಮಾತ್ಮನ ತಪಸ್ಸು ಮಾಡು ಅಂತ ಕರೆಸಿತ್ತು. ಹೋಗುವಾಗ ಮತ್ತೆ ಹೇಳ್ತಾಳೆ ತಪಸ್ಸೇ ಮಾಡಬೇಕು, ಚಿಕ್ಕಮ್ಮನ ಯೋಚನೆ ಮಾಡಬೇಡ ಅಂತ. ಅವಳನ್ನೇ ತಲೆಯಲ್ಲಿ ಧ್ಯಾನ ಮಾಡ್ತಾ ಇದ್ರೆ ಭಗವಂತನ ಜಪ ತಪಸ್ಸು ನಡೆಯೋದಿಲ್ಲ, ಇದನ್ನು ಮರೆತು ಬಿಡು ಅಂತ. ಹಾಗೆ ಮಾಡ್ಬೇಕು, ರಾಗ ದ್ವೇಷ ಎರಡೂ ಹೋಗಬೇಕು. ಆವಾಗ ಮನಸ್ಸಿಗೆ ಪ್ರಸನ್ನತೆ ಬರ್ತದೆ. ಮನಸ್ಸಿಗೆ ಪ್ರಸನ್ನತೆ ಬಂದಾಗ ಎಲ್ಲ ದುಃಖಗಳ ಹಾನಿ ಆಗ್ತದೆ. ಪ್ರಸನ್ನತೆ ತಸೋ ಶಾಶು ಬುದ್ಧಿ ಪರ್ಯವತಿಷ್ಠತಿ. ಯಾರ ಮನಸ್ಸು ತಿಳಿ ನೀರಿನಂತೆ, ಸರೋವರದ ತಿಳಿ ನೀರಿನಂತೆ ಪ್ರಸನ್ನತೆ ಹೊಂದದೆ ಆವಾಗ ಅವನು ಸ್ಥಿತ ಪ್ರಜ್ಞನಾಗಲಿಕ್ಕೆ ಸಾಧ್ಯ. ಮನಸ್ಸಿನಲ್ಲಿ ರಾಗ ದ್ವೇಷಗಳು ತುಂಬಿತ್ತು ಅಂತಂದ್ರೆ ಯಾವುದರಲ್ಲೂ ಪ್ರವೃತ್ತಿ ಆಗುವುದಿಲ್ಲ, ಸ್ಥಿತಪ್ರಜ್ಞತೆ ಮೊದಲು ಬರುತ್ತದೆ. ಇದನ್ನೆಲ್ಲ ಹೇಳಿ ಕೊನೆಗೆ ಸಂಕ್ಷಿಪ್ತವಾಗಿ ಒಂದು ಶ್ಲೋಕದಲ್ಲಿ ಸ್ಥಿತಪ್ರಜ್ಞನ ಪರಿಚಯ ಮಾಡಿಕೊಡ್ತಾನೆ. ಯಾನಿ ಚ ಸರ್ವಭೂತಾನಾಂ ತಸ್ಯಾಂ ಜಾಗ್ರತಿ ಸಂಯಮಿ ಯಸ್ಯಾಂ ಜಾಗ್ರತಿ ಭೂತಾನಿ ಸಾನಿ ಚ ಪಶ್ಯತೋ ಮುನೇ. ಇದು ಒಂದೇ ಶ್ಲೋಕದಲ್ಲಿ ಎಲ್ಲ ಇಷ್ಟವರಿಗೆ ಹೇಳಿದ್ದೆಲ್ಲ ಸಂಗ್ರಹ ಮಾಡಿ ಬಂದ. ಚಿತ್ತಪ್ರಜ್ಞ ಅಂತಂದ್ರೆ ಸಂಕ್ಷಿಪ್ತವಾದ ಪರಿಚಯ ಹೇಳಬೇಕು ಅಂತಂದ್ರೆ ನಮಗೆ ಅಂದ್ರೆ ಚಿತ್ತಪ್ರಜ್ಞರಲ್ಲದೇ ಇದ್ದವರಿಗೆ ಯಾವುದು ರಾತ್ರಿ ಆಗಿರ್ತದೋ ಅದು ಸ್ಥಿತಪ್ರಜ್ಞರಿಗೆ ಹಗಲು, ನಮಗೆ ಯಾವುದು ಹಗಲಾಗಿರ್ತದೋ ಅದು ಸ್ಥಿತಪ್ರಜ್ಞರಿಗೆ ರಾತ್ರಿ. ಇಷ್ಟೇ ವಿಚಾರ, ನಮ್ಮ ಹಗಲು ಸ್ಥಿತಪ್ರಜ್ಞರಿಗೆ ರಾತ್ರಿ, ನಮ್ಮ ರಾತ್ರಿ ಸ್ಥಿತಪ್ರಜ್ಞರಿಗೆ ಹಗಲು. ಸೂತ್ರಪ್ರಾಯವಾಗಿ ಹೇಳಿದ ಕೃಷ್ಣ, ಯಾ ನಿಶಾ ಸರ್ವಭೂತಾನ ಎಲ್ಲ ಪ್ರಾಣಿಗಳಿಗೆ ಯಾವುದು ರಾತ್ರಿನೋ ಅದು ಸ್ಥಿತಪ್ರಜ್ಞರಿಗೆ ಜಾಗ್ರತ ವ್ಯವಸ್ಥೆ. ಯಶ್ಯಾಂ ಜಾಗೃತಿ ಭೂತಾನಿ ಎಲ್ಲ ಜೀವರು ಯಾವುದರಲ್ಲಿ ಎಚ್ಚರಿಕೆಯಿಂದಿರ್ತಾರೋ ಅದು ಸ್ಥಿತ ಪ್ರಜ್ಞನಿಗೆ ರಾತ್ರಿ. ಅಂದ್ರೆ ನಮಗೆಲ್ಲ ಯಾವುದು ಎಚ್ಚರಿಕೆ, ಲೌಕಿಕ ವಿಚಾರದಲ್ಲಿ ಬಹಳ ನಾಲೆಜ್, ಜನರಲ್ ನಾಲೆಜ್ ಅಂದ್ರೆ ಬೇಕಾದಷ್ಟು ಜನರಲ್ ನಾಲೆಜ್ ಇದೆ. ಈ ವಿಷಯದಲ್ಲೆಲ್ಲ ಸ್ಥಿತ ಪ್ರಜ್ಞರಿಗೆ ರಾತ್ರಿ ಇದ್ದಾರೆ. ಇದನ್ನೇನಾದ್ರು ಅವ್ರಿಗೆ ಕೇಳಿದ್ರು ಒಂದು ಗೊತ್ತಿರೋದಿಲ್ಲ, ಎಷ್ಟು ಸ್ಕೋರ್ ಆಯಿತು, ಎಷ್ಟು ಮ್ಯಾಚ್ ನಡೀತಾ ಇದೆ, ಏನು ಇದೆ, ಯಾವುದು ಗೊತ್ತಿರೋದಿಲ್ಲ. ಯಾರು ಬಂದ್ರು, ಯಾರು ಹೋದ್ರು, ರಾಜಕೀಯ, ಲೌಕಿಕ, ಆಟ, ಒಂದು ಇಲ್ಲ. ಪ್ರಪಂಚದ ಬಗ್ಗೆ ಅವರಿಗೆ ರಾತ್ರಿ ಅಂದ್ರೆ ಏನು ಜ್ಞಾನ ಇಲ್ಲ. ನಮಗೆ ಯಾವುದು ರಾತ್ರಿ? ಪರಮಾತ್ಮನ ವಿಷಯದಲ್ಲಿ ನಮಗೆ ರಾತ್ರಿ, ಭಗವಂತನ ತತ್ವ ಏನು ಏನೂ ಗೊತ್ತಿರೋದಿಲ್ಲ. ಅದು ಅವರಿಗೆ ಜಾಗೃತ ಅವಸ್ಥೆ ಆಗಿದೆ ಇಷ್ಟೇ. ಈಗ ಸಂಕ್ಷಿಪ್ತವಾಗಿ ಹೇಳ್ತಾರೆ, ಆಪೂರ್ಯಮಾನಂ ಅಚಲ ಪ್ರತಿಷ್ಠಂ ಸಮುದ್ರಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸಶಾಂತಿ ಮಾಪ್ನೋತಿ ನ ಕಾಮ ಕಾಮಿ. ಇನ್ನೊಂದು ಉದಾಹರಣೆ, ಇನ್ನೊಂದು ರೀತಿಯಲ್ಲಿ ನಿರೂಪಣೆ ಅಂತಂದ್ರೆ, ಸಮುದ್ರ ಇದ್ದಾರೆ, ಸಮುದ್ರದಲ್ಲಿ ಎಷ್ಟು ನದಿಗಳು ಬಂದು, ಉಪನದಿಗಳು, ನದಿಗಳು ಬಂದು ಸೇರಿದ್ರು ಒಂದೇ ರೀತಿ ಇರ್ತದೆ ಸಮುದ್ರ. ಯಾವ ನದಿ ಸೇರದೇ ಇದ್ರೂ ಕೂಡ ಸಮುದ್ರಕ್ಕೇನು ಹಾನಿ. ನದಿಗಳು ಬಂದು ಸೇರಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ, ತನ್ನತನವನ್ನು ಕಳ್ಕೊಳ್ಳದೆ ಸಮುದ್ರ ಯಾವ ರೀತಿ ಗಂಭೀರವಾಗಿರ್ತದೋ ಹಾಗೆ ಯಾವ ಭೋಗ ಸಾಮಗ್ರಿ ಬಂದು ಒದಗಿದ್ರೂ ಅಷ್ಟೇ, ಯಾವ ಸಾಮಗ್ರಿ ಒದಗದಿದ್ರೂ ಅಷ್ಟೇ, ಸ್ಥಿತಪ್ರಜ್ಞರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಿರ್ವಿಕಾರವಾಗಿ ಸಮುದ್ರದಂತೆ ಯಾರಿರ್ತಾರೋ ಅಂಥವರು ಶಾಂತಿಯನ್ನು ಪಡೀತಾರೆ ಜೀವನದಲ್ಲಿ. ಕಾಮಕಾಮಿ ಇಂಥದ್ದು ಬೇಕು ಅಂತ ಬಯಸ್ತಕ್ಕಂಥವರಿಗೆ ಸುಖ ಕಡಿಮೆ, ಬಯಕೆಯನ್ನು ಮೀರಿದವರಿಗೆ ಬಹಳ ಸುಖ. ಸ್ಥಿತಪ್ರಜ್ಞರು ಹಾಗೆ ಏಷ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಖ್ಯತೆ. ಇದಕ್ಕಿನ್ನೊಂದು ಹೆಸರು ಬ್ರಾಹ್ಮಿ ಸ್ಥಿತಿ ಅಂತ ಕರೀತಾರೆ. ಸ್ಥಿತ್ವ ಅಸ್ಯಾಂ ಅಂತಕಾಲೇಪಿ ಬ್ರಹ್ಮ ನಿರ್ವಾಣ ಮುಚ್ಚತಿ. ಪ್ರಾಣತ್ಯಾಗ ಬಂದ ಸಮಯದಲ್ಲಿ ಇಂಥ ಸ್ಥಿತಪ್ರಜ್ಞತೆ ಬಂದಿರಬೇಕು. ಆವಾಗಲೂ ನೂರಾರು ಆಸೆಗಳನ್ನು ಇಟ್ಟುಕೊಂಡಿದ್ದ ಅಂತಂದ್ರೆ ಅವನಿಗೆ ಪರಮಾತ್ಮನ ಲೋಕ ಸಿಗೋದಿಲ್ಲ. ಅಂತಕಾಲ ಬಂದಾಗ ಈ ಸ್ಥಿತಪ್ರಜ್ಞಾವಸ್ಥೆ ಬರಬೇಕು. ಯಾರು ಏನಾದರೂ ಪ್ರಪಂಚ ಹಾಳಾದರೂ ನಮಗೇನು ಅಂತನೋ ಹಾಗೆ ಆ ಸ್ಥಿತಪ್ರಜ್ಞ ಪರಿಸ್ಥಿತಿ ಯಾವಾಗ ಬಂದಿರ್ತದೆ ಅಂಥವನು ಮೋಕ್ಷಕ್ಕೆ ಹೋಗ್ತಾನೆ. ಆ ಸ್ಥಿತಪ್ರಜ್ಞತ ಬರೋ ತನಕ ನಿಷ್ಕಾಮ ಕರ್ಮವನ್ನು ಅನುಷ್ಠಾನ ಮಾಡಬೇಕು ಅಂತ ಇಷ್ಟು ಹೇಳಿದ. ಅನಂತರ ಅರ್ಜುನನ ಪ್ರಶ್ನೆ, ಒಂದು ಪ್ರಧಾನವಾದ ಪ್ರಶ್ನೆ ಕೇಳ್ತಾನೆ. ಈಗ ಮೋಕ್ಷ ಪಡಿಬೇಕಾದ್ರೂ ಮನುಷ್ಯನ ಪರಮ ಗುರಿ, ಆ ಮೋಕ್ಷಕ್ಕೆ ಪರಮಾತ್ಮನ ಸಾಕ್ಷಾತ್ಕಾರ ಆಗಬೇಕು. ಆ ಭಗವಂತನ ಸಾಕ್ಷಾತ್ಕಾರಕ್ಕೆ ಉಪಾಯ ನಿಷ್ಕಾಮ ಕರ್ಮ ಅಂತ ನೀನು ಇದುವರೆಗೆ ಹೇಳಿದಿ, ಆದ್ರೆ ಇನ್ನೂ ಒಂದು ಉಪಾಯ ಇದೆ ಅಂತ. ನಿಷ್ಕಾಮ ಕರ್ಮನೂ ಒಂದು ಮೋಕ್ಷದ ಉಪಾಯ, ಇನ್ನೊಂದು ಈ ಶಮಧಮಾದಿಗಳು ಸನ್ಯಾಸ, ಬರೇ ಜ್ಞಾನವನ್ನ ಸಂಪಾದನೆ ಮಾಡೋದು, ತಪಸ್ಸು ಮಾಡೋದು, ಅದು ಒಂದು ಉಪಾಯ. ಸನಕಾದಿ ಮುನಿಗಳೆಲ್ಲ ಆ ಉಪಾಯದಿಂದ ಮೋಕ್ಷ ಹೊಂದಿದ್ದಾರೋ ಏನು? ಸನಕ ಸನಂದನಾದಿಗಳು ಅವರು ಮದುವೆನೂ ಕೂಡ ಮಾಡಿಕೊಳ್ಳಿದ್ರು. ಮದುವೆ ಮಾಡಿಕೊ ಅಂತ ಬ್ರಹ್ಮದೇವರು ಹೇಳಿದ್ರೆ ಬೇಡ, ನಾವು ಮೋಕ್ಷವನ್ನು ಅವಲಂಬಿಸ್ತೇವೆ ಅಂತ ಹೇಳಿ ಕೇವಲ ಕಾಡಿ ಹೋಗಿ ಶಮ, ಶಮ ಅಂತಂದ್ರೆ ಪರಮಾತ್ಮನಲ್ಲಿ ಮನಸ್ಸಿಡೋದು, ಇಂದ್ರಿಯ ನಿಗ್ರಹ, ತಪಸ್ಸು, ಜ್ಞಾನ, ಇಷ್ಟರಿಂದ ಅವರು ಕೂಡ ಮೋಕ್ಷಕ್ಕೆ ಹೋಗುತ್ತಾರೆ. ಹಾಗಾದ್ರೆ ಮೋಕ್ಷಕ್ಕೆ ಎರಡು ಮಾರ್ಗ ಇದೆ. ಒಂದು ಶಮಧಮಾದಿಗಳು ಕೂಡ, ಶಮಧಮಾದಿಗಳು ಮೋಕ್ಷ ಮಾರ್ಗ. ಇನ್ನು ನಿಷ್ಕಾಮ ಕರ್ಮವು ಕೂಡ ಆಸೆಯನ್ನು ಬಿಟ್ಟು ಅವರವರು ಕರ್ಮ ಮಾಡುವುದು, ಅದು ಮೋಕ್ಷ ಮಾರ್ಗ. ಅದರಲ್ಲಿ ಬಹಳ ಸುಲಭವಾಗಿರತಕ್ಕಂಥ ಸನಕಾದಿಗಳು ಅವಲಂಬಿಸಿದ ಶಮಧಮಾದಿಗಳಿಂದ ನಾನು ಯಾಕೆ ಮೋಕ್ಷಕ್ಕೆ ಹೋಗಬಾರದು? ಮೋಕ್ಷ ತಾನೇ ಪರಮ ಗುರಿ, ಅದಕ್ಕೆ ಪರಮಾತ್ಮನ ಸಾಕ್ಷಾತ್ಕಾರ ಆಗಬೇಕು. ಸನಕಾದಿಗಳಂತೆ ನಾನು ಅವರ ಬೆನ್ನಿಂದ ಹೋಗಿ ಅವರನ್ನು ಅವಲಂಬಿಸಿ ಕಾಡಿಗೆ ಹೋಗಿ ಶಮ, ದಮ, ತಪಸ್ಸು ಮಾಡಿಕೊಂಡು ಪರಮಾತ್ಮನ ಸಾಕ್ಷಾತ್ಕಾರ ಪಡ್ಕೊಂಡು ಮೋಕ್ಷಕ್ಕೆ ಹೋಗ್ಬೋದು. ನಿಷ್ಕಾಮವಾಗಿ ಯುದ್ಧ ಮಾಡು ಅಂತ ಹೇಳ್ತಿದ್ದೆ. ಇದು ಬಹಳ ಕಷ್ಟ, ನಿಷ್ಕಾಮನೆಯಿಂದ ಮಾಡೋದು. ಬೇರೆ ಏನಾದರೂ ಮಾಡೋದು ನಿಷ್ಕಾಮನೆಯಿಂದ, ಯಾವುದು ತಪಸ್ಸು ಮಾಡೋದು ನಿಷ್ಕಾಮವಾಗಿ ಮಾಡೋದು, ಯುದ್ಧ ಮಾಡೋದು ನಿಷ್ಕಾಮವಾಗಿ ಮಾಡೋದು ಸಾಧ್ಯನೇ? ರಾಜ್ಯ ಬೇಕು ಅಂತ ಇದ್ದರೆ ಮಾತ್ರ ಯುದ್ಧಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ರಾಜ್ಯ ಯುದ್ಧವನ್ನು ಕೂಡ ಕೇವಲ ಹರಿಪ್ರೀತಿಯಾಗಿ ಮಾಡು ಅಂತಂದ್ರೆ ಅದು ಬಹಳ ಕಷ್ಟ. ಅದರಿಂದ ಇಂಥ ಘೋರವಾದ ಯುದ್ಧದಲ್ಲೇ ಯಾಕೆ ನನ್ನನ್ನು ತೊಡಗಿಸ್ತಿದ್ದಿ? ಸನಕಾದಿಗಳ ಮಾರ್ಗವನ್ನು ನಾನು ಯಾಕೆ ಅವಲಂಬಿಸುತ್ತೆ? ಎರಡು ವರ್ಗ ಇದೆ ಲೋಕದಲ್ಲಿ, ಸನಕಾದಿಗಳ ವರ್ಗ, ಜನಕಾದಿಗಳ ವರ್ಗ ಅಂತ ಕರೀತಾರೆ. ಸನಕಾದಿಗಳು ಶಮಧಮಾದಿಗಳಿಂದ ಮೋಕ್ಷಕ್ಕೆ ಹೋದರು, ಜನಕಾದಿಗಳು ಜನಕ ಮಹಾರಾಜ ಇವರೆಲ್ಲ ಯುದ್ಧಾದಿಗಳನ್ನು ಮಾಡಿಕೊಂಡು ಮೋಕ್ಷಕ್ಕೆ ಹೋದರು, ಸನಕಾದಿಗಳಂತ ಯಾಕೆ ಹೋಗಬಾರದು? ಅದಕ್ಕೆ ಕೃಷ್ಣ ಹೇಳ್ತಾನೆ, ಮೋಕ್ಷಕ್ಕೆ ಎರಡು ಮಾರ್ಗ ಪರಮಾತ್ಮ ಮಾಡಿಟ್ಟಿದ್ದಾನೆ. ಒಂದು ಲೋಕೇಸ್ಮಿನ್ ದ್ವಿವಿಧ ನಿಷ್ಠಾ, ಎರಡು ಎರಡು ಮಾರ್ಗಗಳನ್ನು ಮಾಡಿದ್ದಾನೆ. ಒಂದು ಜ್ಞಾನಯೋಗ, ಇನ್ನೊಂದು ಕರ್ಮಯೋಗ ಅಂತ ಎರಡು ಮಾಡಿದ್ದೆ. ಜ್ಞಾನ ಯೋಗೇನ ಸಾಂಖ್ಯಾನ ಕರ್ಮಯೋಗೇನ ಯೋಗಿನಾಂ. ಜ್ಞಾನಯೋಗ ಕರ್ಮಯೋಗ ಅಂತ ಹೇಳಿದ್ವಿ. ಶಮದಮಾದಿಗಳು ಅಂತ ನೀನೇನು ಹೇಳಿದೆ ಅದು ಜ್ಞಾನಯೋಗ, ಇನ್ನೊಂದು ಕರ್ಮಯೋಗ. ನಾನು ಜ್ಞಾನಯೋಗವನ್ನು ಅವಲಂಬಿಸ್ತೇನೆ ಅಂತ ನಿನ್ನ ಪ್ರಶ್ನೆ. ನೀನು ಜ್ಞಾನಯೋಗ ಅವಲಂಬಿಸುವ ಹಾಗಿಲ್ಲ. ಎರಡು ಮಾರ್ಗ ಇದೆ ಹೌದು ಮೋಕ್ಷಕ್ಕೆ, ಆದ್ರೆ ಯಾರು ಯಾವ ಮಾರ್ಗದಲ್ಲಿ ಹೋಗಬೇಕು ಅವರು ಅದೇ ಮಾರ್ಗದಲ್ಲಿ ಹೋಗ್ಬೇಕು. ಲೋಕದಲ್ಲಿ ಇಂತಿಂಥವರು ಇಂಥ ವೆಹಿಕಲ್ ಈ ಮಾರ್ಗದಲ್ಲಿ ಹೋಗಬೇಕು ಅಂತ ಮಾಡಿಟ್ಟಿರ್ತಾರೆ. ಫುಟ್ಪಾತ್ ಅಂತ ಒಂದಿದೆ, ರೋಡ್ ಅಂತ ಒಂದಿದೆ, ಯಾವುದ್ರಲ್ಲಿ ಹೋಗ್ಬೇಕು ಅವ್ರು ಅದರಲ್ಲೇ ಹೋಗ್ತಾರೆ. ಈ ವೆಹಿಕಲ್ ಇಟ್ಕೊಂಡು ನಾವು ಫುಟ್ಪಾತ್ ಅಲ್ಲಿ ಹೋಗ್ತೀವಿ ಅಂತ ಅವ್ರು ಈ ಕಡೆ ಬರೋದು, ಅವ್ರು ನಾವು ಬೀದಿಗೆ ಬರ್ತೀವಿ ಅಂತ ಅವ್ರು ರೋಡಿಗೆ ಬರೋದು ಹಾಗಿಲ್ಲ. ಸಾಂಖ್ಯರು ಅಂತಿದ್ದಾರೆ, ಯೋಗಿಗಳು ಅಂತಿದ್ದಾರೆ. ಸನಕಾದಿಗಳಿಗೆ ಜ್ಞಾನ ಯೋಗ, ಜನಕಾದಿಗಳಿಗೆ ಕ್ಷತ್ರಿಯರಿಗೆಲ್ಲ ಕರ್ಮಯೋಗ ಅಂತ ಎರಡು ಮಾರ್ಗ ಪರಮಾತ್ಮ ಮಾಡಿಟ್ಟಿದ್ದಾನೆ. ಭಗವಂತ, ನೀನು ಕ್ಷತ್ರಿಯನಾಗಿ ಹುಟ್ಟಿದ್ದಿ, ಆದ್ರಿಂದ ನೀನು ನಿಷ್ಕಾಮಕರ್ಮ ಕರ್ಮಯೋಗದಿಂದಲೇ ನೀನು ಮೋಕ್ಷಕ್ಕೆ ಹೋಗ್ಬೇಕೇ ಹೊರತು ಸನಕಾದಿಗಳಂತೆ ನಾನು ಜ್ಞಾನಯೋಗ ಅವಲಂಬಿಸ್ತೇನೆ ಅಂತಂದ್ರೆ